ಹುಟ್ಟಾದ ನಾವು ಮುಂದೆ ಹೋಗಿ ತಿಳ್ಕೊಂಡ್ಬಿಟ್ಟಾರವರು. ಹಾಡು ಹೇಳ್ತಾ ಇದ್ದಾರೆ, ಹುಟ್ಟಾಕ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಬೆಳಗಾಯ್ತು ನೋಡ್ತಾರೆ ಹಾಡ್ಗೆ ಅಲ್ಲೇ ಅದ. ಯಾಕೆ ಆ ಭೂತ ಬಿಚ್ಚಿಲ್ಲ, ಆ ಭೂತಕ್ಕೆ ಕಟ್ಟಿದ್ರೆ ಹಾಡಿನ ಬಿಚ್ಚಿ ಮುಂದಕ್ಕೆ ಹೋಗ್ಬೇಕು, ಆ ಭೂತನೇ ಬಿಚ್ಚಿಲ್ಲ ಬಿಚ್ಚಿಲ್ಲ. ಬೆಳಗ್ಗೆ ನೋಡ್ತಾರೆ, ಅಯ್ಯೋ ಗ್ರಹಚಾರಿ ನಮ್ದು ಹಾಗೆ ಆಗಿದೆ. ನಾವು ಈ ಅಹಂ ಕರ್ತೃತ್ವಾಭಿಮಾನ, ಅಹಂ ಭೋಕ್ತೃತ್ವಾಭಿಮಾನ ಅಂತಕ್ಕಂತ ಭೂತದಿಂದನೇ ಬಿಚ್ಚಿಲ್ಲ ಈ ದೇಹವನ್ನ ಅಂದಾಗ ಮುಂದೆ ಹೇಗೆ ಹೋಗ್ತಿ ನಮಗೆ? ಅದಕ್ಕೋಸ್ಕರವಾಗಿ ಆ ಭೂತವನ್ನು ಬಿಚ್ಚದ ಮೇಲೆ ಮುಂದೆ ನಾವು ಸಾಧನೆ ಇರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಉಪದೇಶ ಯಾತಕ್ಕೆ ಅಂದ್ರೆ ನಮಗೂ ಸ್ವಾರ್ಥ ಉಂಟದನಲ್ಲಿ. ಯಾಕೆ ನಮ್ಮ ಸಾಧನೆಯೂ ಮುಂದುವರಿಯಲಿ ಇರತಕ್ಕಂಥ ಅಪೇಕ್ಷೆಯಿಂದ ನಿಶ್ಚಿತವಾದ ತತ್ವಜ್ಞಾನವನ್ನ ಯಾವುದೇ ತತ್ವ ವಿಪ್ಲವ ಕರ್ತಾರಂ ಅಂತ ಗುರುನಾನಕ ಭಾಷ್ಯಾಚಾರ ತತ್ವ ವಿಪ್ಲವ ಕರ್ತಾರಂ ತತ್ವವನ್ನು ಮುಚ್ಚಿಟ್ಟು ಹೇಳ್ತಕ್ಕಂಥವರಿಗೆ ಅವನ ಶಿಕ್ಷೆ ಏನು ಅಂದ್ರೆ ಅಂತ ಆಚಾರ್ಯರು ರಾಜನಾದವನು ಅವನು ಸಂಹಾರ ಮಾಡಬಹುದು ಹೇಳ್ತಿದ್ದಾನೆ. ಆದ್ರೆ ಬ್ರಾಹ್ಮಣನಾದರೆ ಅವನ ದೇಹ ಅಂತ ಶಿಕ್ಷೆ ವಿಧಿಸ ಆಗಿಲ್ಲ, ಅವನ ನಾಲಿಗೆಯನ್ನು ಛೇದನ ಮಾಡುತ್ತ ಹೇಳ್ತಾರೆ. ತತ್ವ ವಿಪ್ಲವ ಕರ್ತಾರ ಇವತ್ತು ಅದೇ ನಡೀತಾರೆ. ಅದಕ್ಕೋಸ್ಕರವಾಗಿ ಇಂಥದ್ದೇನೆ ಗುರುಗಳ ಕರುಣದಿಂದ ಆತನೇ ತಪ್ಪಿರದೆ ನನಗೆ ಗುರುಗಳ ಅನುಗ್ರಹ ಸಂಪೂರ್ಣದೆ ಅವನಲ್ಲಿ ಪ್ರೀತಿಯಿಂದ ಉಪದೇಶ ಮಾಡಿ. ಈ ನಾವು ಹಾಗೆ ಹೇಳ್ಕೊತೀವಿ, ನಾವು ಪುರಾಣ ಹೇಳ್ಬೇಕಾದ್ರೆ ಗುರುಸ್ಮರಣೆ ಮಾಡ್ತೀವಿ, ಹೇಳ್ಬೇಕಾದ್ರೆ ಗುರುಸ್ಮರಣೆ ಮಾಡ್ತೀವಿ, ಸ್ಮರಣೆ ಅಷ್ಟೇ, ಇನ್ನೇನು ಅವರಲ್ಲಿ ಗೌರವ ಇಲ್ಲ ಯಾತರಿಲ್ಲ. ಈ ರೀತಿ ಇರ್ತಕ್ಕಂಥ ಅಮ್ಮ ನಮಗೂ ಗುರುಗಳ ಅನುಗ್ರಹ ಆಗಲಿ, ಗುರುಗಳ ಅನುಗ್ರಹ ಇಲ್ಲ. ಹೌದು, ನಾವು ಹೇಳ್ಕೊಂಬ ಹಾಗೆ ಅವರು ಹೇಳ್ಕೊಂಡ್ರೆ ಏನು ಜಗನ್ನಾಥದಾಸರು ಗುರುಗಳ ಕರುಣದಿಂದ ಆ ಪಂಚ ಹೇಳುವಂತೆ ಈ ನಾವು ಹೇಳ್ಕೊತೀವಲ್ಲ ಏನು ಗುರುಗಳು ಹಾಗೆ ಅವರು ಹೇಳಿದ್ರು. ಸ್ವಲ್ಪ ಯೋಚನೆ ಮಾಡಿ, ಈಗ ಲೋಕದಲ್ಲಿ ಗೋದಾನ ಮಾಡ್ತಾರೆ, ಕನ್ಯಾದಾನ ಮಾಡ್ತಾರೆ, ಗೃಹದಾನ ಮಾಡ್ತಾರೆ, ಆ ದಾನ ಮಾಡ್ತಾರೆ, ಈ ದಾನ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಆಯುಷ್ಯ ದಾನ ಯಾರನ್ನ ಮಾಡ್ತಾರೆ? ಏನು ಒಂದು ವರ್ಷವೇ, ಎರಡು ವರ್ಷವೇ, ಅಖಂಡ 40 ವರ್ಷ ಆಯುಷ್ ದಾನ ಮಾಡಿದ್ದಾರಲ್ಲ ಗೋಪಾಲ ದಾಸರು. ಮತ್ತೆ ಎಷ್ಟು ಅನುಗ್ರಹ ಇರಬೇಕು ನನ್ನ ಮೇಲೆ? ಏನೋ ಹೋಗ್ಬಿಡ್ಲ ಅವರಿಗೆ, ದಾರಿದ್ರ ಇದ್ದೋ ಏನು, ರೋಗ ಬಂದರು ಇದ್ದೋ ಏನು, ಜೀವನ ನಡೆಸ್ಲಾರ್ದೇನೆ ಅಟ್ಲ ಹೋದ ಸಾಕಪ್ಪ ಅಂತ ತಿಳ್ಕೊಂಡು ಆ ಆಯುಷ್ ಕೊಟ್ರೆ ಏನ್ ಕಡಿಮಿತ್ತು ಗೋಪಾಲ ದಾಸರಿ? ಬೇಕಾದಷ್ಟು ಐಶ್ವರ್ಯ ಇವರು ಹಿರೇ ಕುದುರೆ ಮೇಲೆ ಹೋಗ್ಬೇಕು ಗೋಪಾಲ್, ಯಾವಾಗಲೂ ಜತ್ತಾರಿ ಶಾಲು ಹೊದಿಬೇಕು, ಬೇಕಾದ ರಾಜ ವಿಜಯದಾಸರು ನಡ್ಕೊಂಡು ಹೋಗು ನೋಡ್ರಿ. ಇದು ಹಾಗಂತ ನೋಡ್ರಿ ಗುರುಗಳವರು ವಿಜಯದಾಸರನ್ನು ಕೇಳಿದ್ರು, ಏನಿದೆ ಅನ್ಯಾಯ, ಅವ್ರು ಹೀಗೆ ಹೋಗ್ತಾರೆ ನೀವ್ ಹೀಗೆ ಹೋಗ್ತಾರೆ ನೋಡಪ್ಪ, ಅವರಷ್ಟೇ ಆಗಿ ದೇವಗಣದವರು, ಅವ್ರ ಸುಖವೇ ಅವ್ರ ಸ್ವರೂಪ, ನಾವೆಲ್ಲ ಋಷಿಗಣದವರು, ನಮ್ಗೆ ಕಷ್ಟಪಡೋದೇ ನಮ್ಮ ಸ್ವರೂಪ ಅಷ್ಟೇ ಹೇಳ್ತಾ ಅಷ್ಟೇ ಅವರು, ಅವ್ರು ಹೆಚ್ಚಿನ ಹೇಳಲಿಲ್ಲ. ಆದ್ರಿಂದ ಈ ರೀತಿ ಅನ್ನೋದ್ರಿಂದ 40 ವರ್ಷ ಬೇಕಾದಷ್ಟು ಐಶ್ವರ್ಯ ಓಲಪ್ಪ. ಬ್ರಾಹ್ಮಣ ಜನ್ಮ, ವೈಷ್ಣವ ಜನ್ಮ ಅಪರೋಕ್ಷ ಜ್ಞಾನವಾಗೋಗಿದೆ. ಇನ್ನು ವಿಜಯದಾಸರಂತಹ ಗುರುಗಳು ನಾನು ಇನ್ನೂ ಜಾಸ್ತಿ ಸಾಧನೆ ಮಾಡ್ಕೋಬೇಕು ಅಂತಕ್ಕಂಥದ್ದಿಂದ ಗೋಪಾಲ ಲೋಭ ಮಾಡಿದ್ರೆ ನಮಗಿಂತ ಗ್ರಂಥ ಸಿಗ್ತಿತ್ತೇನು? ಸಿಗ್ತಿದ್ದಿಲ್ಲ. ಅದಕ್ಕೋಸ್ಕರವಾಗಿ ವಿಜಯದಾಸರು ನಮ್ಮದೆಲ್ಲ ತಿರಸ್ಕಾರ ಮಾಡಿಬಿಟ್ರು. ಭಾಗಣ್ಣ ಬೃಂದದಾಸರು ತಿರಸ್ಕಾರ ಮಾಡಿದ್ರು, ನನ್ನದು ತಿರಸ್ಕಾರ ಮಾಡಿಬಿಟ್ರು, ನಿನ್ನದು ತಿರಸ್ಕಾರ ಮಾಡಿದ್ರು. ಈ ಸಜ್ಜನ ಉದ್ಧಾರ ಹೇಗಾಗಬೇಕು? ಅದಕ್ಕೋಸ್ಕರವಾಗಿ ಶಂಖದಿಂದ ಬಿದ್ದಿರ್ತೀರ್ಥ ಹೋಗಿ ಈ ಶ್ರೀನಿವಾಸಾಚಾರ್ಯ ಹೇಳಿದ್ರಾದ್ರೂ ಜನ ತಗೋತಾರೋ ಇವರು ಅಂತ ತಿಳ್ಕೊಂಡು ಶ್ರೀನಿವಾಸಾಚಾರ್ಯಗೆ 40 ವರ್ಷ ಆಯು ಸ್ನಾನ ಮಾಡುವಂತ ಹೇಳಿದ್ದಾರೆ ವಿಜಯದಾಸರು. ಅಂದಾಗ ಎಷ್ಟು ಅನುಗ್ರಹ ಇರಬೇಕು ಗೋಪಾಲ ದಾಸರು. ಆದ್ದರಿಂದ ಗುರುಗಳ ಕರುಣದಿಂದ ಆಪನಿತು ಕೇಳುವೆ ಪರಮ ಭಗವದ್ ಭಕ್ತರು ಇದನ್ನು ಆದರದೆ ಕೇಳುವರು. ಭಗವದ್ ಭಕ್ತರು ಇದು ಪಾಲಿ ಯಾವಾಗಲೂ ಕೂಡ ಅಧಿಕಾರಿ ಮುಖ್ಯವಾಗಿರಲಿ, ಅಧಿಕಾರಿ ಭಕ್ತರ ಅನುಕೂಲ, ಶ್ರೋತರ ಅನುಕೂಲ, ಪ್ರಸಂಗ ಅನುಕೂಲ, ಇದು ಮೂರು ಅನುಕೂಲ ಇದ್ದರೇನೆ ಆಗ ಹಾಲು ನೋಡು ಸಕ್ರಿ ಬೆರೆಸ್ತಾಗತ್ತೆ. ಯಾವುದು ಒಂದು ಇಲ್ಲ ಹೋದ್ರು ಕೂಡ ಹಾಲು ನೋಡು ತುಪ್ಪ ಬೆರೆಸ್ತಾ ಆಗ್ತದೆ. ಹಾಲಿನಿಂದಲೇ ತುಪ್ಪ ಬಂದಿದ್ರು ಕೂಡ ಹಾಲಿನ ಜೊತೆ ನಡೆಸ್ಕೊಂಬಂದು ನಡೆಸ್ಕೊಂಬೋದಿಲ್ಲ. ಅದಕ್ಕೋಸ್ಕರವಾಗಿ ಇವರು ಏನಾಯ್ತು, ಭಕ್ತರಾನುಕೂಲ, ಶ್ರೋತ್ರಾನುಕೂಲ, ಪ್ರಸಂಗಾನುಕೂಲ, ಮೂರು. ಅದಕ್ಕೋಸ್ಕರವಾಗಿ ಪರಮ ಭಗವತ್ ಭಕ್ತರು ಇದನ್ನು ಆಧರದಿ ಕೇಳುವುದು. ಭಗವತ್ ಭಕ್ತಿ ಅಧಿಕಾರ, ಇನ್ನೇನು ಕೇಳಲ್ಲ. ಏನಪ್ಪ ನೀ ಶಾಂತಿ ಹಾಕಿಯ ಕೇಳಲ್ಲ, ನೀನು ಯಾವ ಗ್ರಂಥ ಆಗಿದೆ ಕೇಳಲ್ಲ, ಅಥವಾ ಇನ್ನು ಎಷ್ಟು ವರ್ಷ ಓದಿದ್ದೀ ಅದು ಯಾವ ಕೇಳಲ್ಲ. ನೀನು ಭಕ್ತನೇ ಆಗಿದ್ದರೆ ಕೇಳು, ಭಕ್ತಿ ಇಲ್ಲದ ಪಕ್ಷದಲ್ಲಿ ನಿನಗೆ ಪ್ರಯೋಜನವಿಲ್ಲ. ಹೌದ್ರಿ, ನೀವ್ಯಾ ಹೇಳಕ್ಕೆ ನಮಗೆ ಕೇಳೋದಕ್ಕೆ ಹೇಳಕ್ಕೆ ನಮ್ಮ ಈಗ ಪ್ರಜಾಪ್ರಭುತ್ವ ಎಲ್ರಿಗೂ ನಮ್ಮ ಕಾನ್ಸ್ಟಿಟ್ಯೂಷನ್ ರೈತದೆ, ನೀವು ಹೇಳ್ತಿರ್ತೀರಿ ನಾವು ಕೇಳ್ತಿರ್ತೀವಪ್ಪ, ಅದಕ್ಕೆ ನಿಮ್ಮದೇನು ರಿಸ್ಟ್ರಿಕ್ಷನ್ನು ಅಂದ್ರೆ ರಿಸ್ಟ್ರಿಕ್ಷನ್ ಅಲ್ಲಾದ ಜಗನ್ನಾಥ ದಾಸು ಈ ಕಿವ ಕೇಳಿ ಈ ಕಿವ ಹೋಗುತ್ತೇನು. ನೀನು ಭಗವದ್ ಭಕ್ತನಾಗಿದ್ದರೆ ಆ ಪ್ರತಿಯೊಂದು ಪದವನ್ನು ಖ್ಯಾತಿ ಮಾಡ್ತೀನಿ ಅಂತ ಕರ್ಮ. ಅದಕ್ಕೋಸ್ಕರವಾಗಿ ಭಗವದ್ ಭಕ್ತಿ ಅಷ್ಟು ಸುಲಭ ಅಲ್ಲ, ಅದಷ್ಟೇ ಸುಲಭವಾಗಿ ಹೇಳ್ತಾ ಇದ್ದಾರೆ. ಭಕ್ತಿ ಎಂಬುದು ಅಷ್ಟು ಸುಲಭವಾಗಿ ಸಿಗ್ತಕ್ಕಂಥದ್ದಲ್ಲ. 1010 ಜನ್ಮ ಎತ್ತಬೇಕು ಅಂದಿದ್ದಾರೆ. ಬ್ರಾಹ್ಮಣನಾಗಿ ವೈಷ್ಣವನಾಗಿ ಹುಟ್ಟಿದ್ದೇನೆ ಕಲ್ಪಸಾಗರ ಸಂಧಿಯಲ್ಲಿ ಹೇಳ್ತಾ ಇದ್ದಾರೆ ಜಗನ್ನಾಥ ದಾಸರು. 1010 ಜನ್ಮ ಎತ್ತಿದ ಮೇಲೆ ಆಮೇಲೆ 3 ಜನ್ಮಗಳಲ್ಲಿ ನಾವು ಹೇಳೋ ಭಕ್ತಿ ಬರ್ತೇವೆ ಅಂತ ಜಗನ್ನಾಥ. 3 ಜನ್ಮಗಳಲ್ಲಿ ದೇಹಾಗಾರ ಪಶುಧನ ಪತ್ನಿ ಮಿತ್ರ ಕುಮಾರ ಮಾತಾ ಪಿತೃಗಳಲ್ಲಿ ಸ್ನೇಹಕ್ಕಿಂತಲಿಕ ಮಾನವನಲ್ಲಿ ಬಿಡದೆ ಮಾಡುವ ಸೂರಿಗಳು ಈ ಉಕ್ತ ಜನ್ಮವ ಮೀರಿ ಪರಮಾತ್ಮನ ಸ್ವದೇಹದಿಂದ ಒದಿಸುಗಿಸುವನು ಅಂದಾಗ ಅಂತ ಭಕ್ತಿ ಅಷ್ಟು ಸುಲಭ ಅಲ್ಲ. ಮತ್ತೆ ನಮ್ಗೆ ಯಾಕೆ ಹೇಳ್ತಾ ಇದ್ದೀರಿ ಅಂತ ಒಂದು ಪ್ರಶ್ನೆ. ಅಷ್ಟು ಸುಲಭ ಅಲ್ಲ ಅಂತೀರಿ ನಮ್ಗೆ. ನಾವು ಯಾರ್ಯಾರು ಯಾವ ಸ್ಟೇಜ್ ಇರ್ತೀವಿ ಯಾರಿಗೆ ಗೊತ್ತು? ಈ ಸ್ಕೂಲ್ನಾಗಾದ್ರೆ ಸರ್ಟಿಫಿಕೇಟ್ ಇರ್ತದೆ, ಹಿಂದೆ ಓದಿದ್ದು ಎಲ್ಲ ಒಂದು ತರಗತಿ ಅಂತ ಹೇಳ್ತಾರೆ ಅಲ್ಲಿ. ನಮ್ಗೆ ಈ ಸರ್ಟಿಫಿಕೇಟ್ ಯಾರು ಗೊತ್ತಿಲ್ಲ, ಯಾರ್ಯಾರು ಯಾವ ಸ್ಟೇಜ್ ಅಲ್ಲಿ ಇದ್ದವೋ ಗೊತ್ತಿಲ್ಲ. ಹೇಳುವವರಿಗಿಂತಲೂ ಕೇಳುವವರು ಉತ್ತಮರು ಇರಬಹುದು, ಹಾಗೆ ಹೇಳಲಿಕ್ಕಾಗಲ್ಲ. ಉತ್ತಮರು ಇರಬಹುದು, ಹೇಳುವವರಿಗಿಂತಲೂ ಕೇಳುವವರು ಉತ್ತಮರು ಇರಬಹುದು. ಆದ್ದರಿಂದ ಹೇಳುವವರು ನಾವೇ ಶ್ರೇಷ್ಠ ಅಂತ ಅಮ್ಮ ಅಂತ ಹೇಳುವ. ಅದಕ್ಕೋಸ್ಕರ ನಾವೇನು ಭಗವಂತನ ಮಹಿಮೆಗಳನ್ನು ಕೊಂಡಾಡಬೇಕಾದ ಕರ್ತವ್ಯ ಅಷ್ಟೇ ಹೊತ್ತು ಹಬ್ಬ ಉದ್ದೇಶದಿಂದ ಹೇಳಬೇಕು. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂಥದ್ದೇನೆಂದ್ರೆ ಪರಮ ಭಗವತ್ ಭಕ್ತನು. ಭಕ್ತಿ ಅಷ್ಟು ಸುಲಭವಲ್ಲ, ಕಂಡರೆ ಬಾರದು ಕಲಿತರೆ ಬಾರದು. ಮತ್ತೆ ಏನು ಭಕ್ತಿ ಅಂದ್ರೆ ಏನು? ಸ್ನೇಹ ಅಂದರು. ಸ್ನೇಹ, ಸ್ನೇಹವೇ ಭಕ್ತಿ. ಸ್ನೇಹದ ಪರಿಪಕ್ವ ಅವಸ್ಥೆಯೇ ಭಕ್ತಿ, ಜ್ಞಾನದ ಪರಿಪಕ್ವ ಅವಸ್ಥೆಯೇ ಭಕ್ತಿ. ನಾವು ಜ್ಞಾನಿಗಳು 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 ಅಂತ ಹೇಳ್ಕೊತಿರ್ತೀವಲ್ಲ, ಆ ಜ್ಞಾನದ ಪರಿಪಕ್ವ ಅವಸ್ಥೆಯೇ ಭಕ್ತಿ. ಜ್ಞಾನಸ್ಯ ಭಕ್ತಿ ಭಾಗತ್ವ ಜ್ಞಾನವು ಭಕ್ತಿ ರೀತಿ ಇರುತ್ತೆ. ನಾ ಬೇಕಾದಷ್ಟು ಗ್ರಂಥಗಳನ್ನು ಓದಿದ್ದೇನೆ, ಬೇಕಾದಷ್ಟು ಪ್ರವಚನಾದಿಗಳನ್ನು ಮಾಡ್ತಿದ್ದೇನೆ, ಬೇಕಾದಷ್ಟು ಗ್ರಂಥಗಳನ್ನು ಬರೆದಿದ್ದೇನೆ, ಯಾವ ಕಾರಣವಲ್ಲ ಅಂತ. ಮತ್ತೆ ಯಾವುದು? ಜ್ಞಾನದ ಪರಿಪಕ್ವ ಅವಸ್ಥೆ ಭಕ್ತಿ. ಆ ಭಕ್ತಿ ಬಂದಾಗ ಆಗ ನಿನ್ನ ಜ್ಞಾನಿ ಅಂತ ನಾವು ಹೇಳ್ಬೋದು. ಆ ಭಕ್ತಿ ಪರಿಪಕ್ವ ಅವಸ್ಥೆಗೆ ಬರದೇ ಹೋದಾಗ ಅದು ಜ್ಞಾನ ಅಲ್ಲೇ ಅಲ್ಲ ಅಂತ ಹೇಳ್ತೀವಿ. ಏನು ಪರಿಪಕ್ವವಾಗಿ? ಈಗ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ, ಈಗ ಮಾವಿನಕಾಯಿ ಹೀಚದೆ, ಹೀಚಾಯ್ತು, ಹೂವಾಯ್ತು, ಸಣ್ಣ ಕಾಯಿ ಆಯ್ತು, ಸ್ವಲ್ಪ ದೊಡ್ಡದಾಯ್ತು, ದೋರೆಕಾಯಿ ಆಯ್ತು, ಹಣ್ಣಾಯ್ತು. ಹಣ್ಣು ಬೇರೆ ಏನು? ಆ ಹೂವೇನೇ ಪರಿಣಾಮವನ್ನು ಹೊಂದುತ್ತಾ 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 1-4 ತಿಂಗಳಿಗೆ ಹಣ್ಣ. ಅಷ್ಟೇ, ಆ ಹೂ ಆಗ್ತಿರಕ್ಕೆ ಹಣ್ಣಾಗಲ್ಲ, ಅದೇನು ಪರಿಣಾಮವನ್ನು ಹೊಂದುತ್ತಾ 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 ಹಣ್ಣ. ಹಾಗೆ ನಮ್ದು ಅಷ್ಟೇ, ಜ್ಞಾನ ಪರಿಪಕ್ವ ಅವಸ್ಥೆಗೆ ಬರ್ತಾ 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 ಅದು ಭಕ್ತಿ ಅಂತ ಅನಿಸ್ಕೊಳ್ತು. ಅಂದ ನಮ್ಗೆ ಎಷ್ಟು ಜನ್ಮ ಬೇಕು? ನಾವು ಪ್ರತಿ ಜನ್ಮದಲ್ಲೂ ಕೂಡ ನಾವು ನಮ್ಮ ಮೋಕ್ಷ ಆಗಲ್ಲ ಏನು ತಿಳ್ಕೊಂಡ್ಬಿಡ್ತಿದ್ದೀವಿ. ಸುಳ್ಳು ಅದೇ ಅದೇ ಹೇಳ್ತಾರೆ, ಮನುಷ್ಯಾನಾಂ ಸಹಸ್ರೇಶು ಕಶ್ಚಿನ್ ಯತತಿ ಹೃದಯ ಯತತಾಮಪಿ ಸಿದ್ಧಾನ ಕಶ್ಚಿನ್ ಮಾಂ ವ್ಯಕ್ತಿ ತತ್ವದ ಅಂತ ನಿಮಿಷದ. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂಥದ್ದೇನದೆ ಅಂತ ಭಕ್ತಿ ಅಷ್ಟು ಸುಲಭವಲ್ಲೋ. ಭಕ್ತೈಕವಶ್ಯ ಪ್ರಭು ದೇವ್ ನೀನು ಯಾವ್ಯಾವ್ಯಾವ್ಯಾವುದಕ್ಕೂ ಒಲಿಯಲ್ಲ. ನಮ್ಮ ದುಡ್ಡು ಒಲಿಯಲ್ಲ, ಲಂಚಕ್ಕೂ ಒಲಿಯಲ್ಲ. ನಾನು ಬಹಳ ಅದಕ್ಕೇನು ಪ್ರಹ್ಲಾದ ಮೊನ್ನೆ ಧನಾಭಿ ಜನ ರೂಪ ಸುಚೌಜ ತೇಜ ಓಜ ಪ್ರಭಾವ ಬಲ ಪೌರುಷ ಬುದ್ಧಿ ಯೋಗಾ ಆರಾಧನಾಯಿ ಭವಂತಿ ಪರಸ್ಯ ಪುಂಸ ಭಕ್ತಿಯಾ ಸುಸೌಷ ಫಲವನ್ನದೆ ಯೂತಪ ಎಂದ ಪ್ರಹ್ಲಾದ. ಇವ್ ಯಾವುದಕ್ಕೂ ಒಲಿಯಲ್ಲ ಪರಮಾತ್ಮ, ಯಾಕೆ ನನ್ನಲ್ಲಿ ಏನು ಇದ್ದಿಲ್ಲ ಅಂದರೆ ಪ್ರಹ್ಲಾದ ಬಂದಾಗ ಅಷ್ಟು ಭಕ್ತಿ ಅವನು ಪರಮ ಬರೀ ಭಗವಂತ ಪರಮ ಅಂತ ಹೇಳ್ತಾರೆ ಜಗನ್ನಾಥ ದಾಸರು. ಹೌದು, ಭಕ್ತಿ ಅಂದ್ರೆ ಏನು? ಮಹಾತ್ಮೆ ನಾವು ಘಟ್ ಮಾಡ್ಕೊಡ್ತೀವಿ ಹೇಳ್ಬಿಡ್ತೀವಿ ನಿಮ್ಮೆದರಿಗೆ. ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ಪ್ರೋಕ್ತ ದಯಾಮುಕ್ತಿ ನಜಾನಿತ ಉಗ್ಜಲಿ ಪಾಠ ಒಪ್ಪಿಸ್ಬಿಡ್ತೀವಿ. ಇದು ಹೇಳಿದವ್ರಿಗೂ ಮಾಡ್ಲಿಕ್ಕಾಗಲ್ಲ, ಕೇಳಿದವ್ರಿಗೂ ಮಾಡ್ಲಿಕ್ಕಾಗಲ್ಲ, ಪ್ಲಾಟ್ಫಾರ್ಮ್ ಸ್ಪೀಚ್ ಆಗುತ್ತೆ ಅಷ್ಟೇ. ಭಾಳ ಚೆನ್ನಾಗಿ ಹೇಳಿದ್ರಿ, ಏನು ಹೇಳಿದ್ರು ಏನು ಹೇಳೋದು ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ಭಕ್ತಿ ಅಂದ್ರೆ ಏನು? ಮಹಾತ್ಮ ಜ್ಞಾನ ಪೂರ್ವಕವಾಗಿ ಪರಮಾತ್ಮನ ಮಹಾತ್ಮ ಜ್ಞಾನ. ಯಾವ ಮಹಾತ್ಮ ಜ್ಞಾನ? ಹರಿಸಲು ಉತ್ತಮ, ವಾಯುಜೀವೋತ್ತಮ, ಪಂಚಭೇದ, ಜಗತ್ ಸತ್ಯತ್ವ ಇವೇ ಮಾತಾಡ್ತಕ್ಕಂಥದ್ದು. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಮಾ ಬ್ರಹ್ಮ ರುದ್ರೇಂದ್ರ ಆದಿ ವಂದ್ಯ ಇವೆಲ್ಲ ತಗೊಂಡು ನಾವೇನ್ ಮಾಡಬೇಕು? ಅದನ್ನೇ ಪುರಂದಾಸರು ಒಂದು ದೇವನಾಮದಲ್ಲಿ ದೇವರು ಕೇಳಿದ್ರು, ಕರುಣಾಕರ ನೀನು ಎಂಬುವುದೇ ತಗೋ ಭರವಸೆ ಇಲ್ಲ ಎನಗೆ. ನೋಡಿ ಪುರಂದನಾಸರು ಯಾಕಪ್ಪ ಕರಿದ್ರುವ ಬಲಿ ಪಾಂಚಾಲೆ ಅಗಲ್ಯೇಯ ಪೊರೆದವ ನೀನಂತೆ ಅರಿತು ವಿಚಾರಿಸಿ ನೋಡಲದೆಲ್ಲವು ಅದು ಬಲು ಕಂತೆ ಗಡಂತೆ ಶ್ರೀ ಕೃಷ್ಣವ ಕರುಣಾಕರ ನೀನು ಎಂಬುವುದೇ ತಗೋವ ಭರವಸೆ ಇಲ್ಲ ಎನಗೆ. ಮುಗಿದ ನೀವು ಯಾವುದೇ ಪುರಾಣ ತೋರಿ, 18 ಪುರಾಣಗಳು ಹದಿನೆಂಟು ಉಪಪುರಾಣಗಳು. ನೀವು ಯಾವ ತಗೊಂಡು ಈ ಹದಿನೆಂಟು ಇಪ್ಪತ್ತು ಭಕ್ತರಿಗೆ ತಿರ್ಗಾ ಮುರುಗ ಅವ್ರನ್ನೇ ಹೇಳ್ತಾ ಇದ್ದಾರೆ ಹೊತ್ತು ಬೇರೆಯವರ ಹೆಸರೇ ಇಲ್ಲ ಪುರಾಣ. ಹಾಗಾದ್ರೆ ಬೇರೆಯವರು ಯಾರು ಉದ್ಧಾರ ಮಾಡಿಲ್ಲ ದೇವರು? ಅದೇ ಧ್ರುವ, ಅದೇ ಅಂಬರೀಷ, ಅದೇ ಪ್ರಹ್ಲಾದ, ಅದೇ ದ್ರೌಪದಿ, ಇದೇ ಈ ಭಕ್ತರೇ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ದೇವರು ಯಾರನ್ನು ಅವರು ಉದ್ಧಾರ ಮಾಡಿಲ್ಲ, ಹಾಗಾದ್ರೆ ಮಾಡಿಲ್ಲ ನೋಡಿ. ಬೃಂದಾಸರು ಹೇಳಿದ್ದಾರೆ ನೋಡಿ ಅಂದಾಗ. ಅದಕ್ಕೆ ಪುರಾಣಗಳನ್ನು ಕೇಳುವಾಗ ಭಗವಂತನ ಮಹಾತ್ಮ ಜ್ಞಾನ ತಿಳಿದ ಮೇಲೆ ಪುರಾಣಗಳನ್ನು ಕೇಳು. ಇಲ್ಲೋದ್ರೆ ನಮ್ಮ ದಾರಿ ತಪ್ಪಿಸುತ್ತ ಪುರಾಣ, ನಮ್ಮ ಸಂಪೂರ್ಣ ದಾರಿ ತಪ್ಪಿಸುತ್ತವೆ. ಯಾಕೆ ಅಂದ್ರೆ ಪುರಾಣ ನೋಡಿ, ದೇವತೆಗಳು ಮಾಡಬಾರದು ಮಾಡಿದ್ದಾರೆ, ಋಷಿಗಳು ಮಾಡಬಾರದು ಮಾಡಿದ್ದಾರೆ, ಎಲ್ಲರೂ ಮಾಡಿದ್ರೆ ನಮಗೆ 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 ಯಾಕೆ ನಾವು ರಿಸ್ಟ್ರಿಕ್ಷನ್ ಅಂತ ಹೇಳ್ಬಿಡ್ತೀವಿ. ಅದಕ್ಕೋಸ್ಕರವಾಗಿ ನಿಜವಾದ ಪರಮಾತ್ಮನ ಮಹಾತ್ಮ ಜ್ಞಾನವಾದ ಮೇಲೆ ಪುರಾಣಗಳನ್ನು ಕೇಳಿದಾಗ ಆಗ ಏನು ಸರ್ವೇ ವ್ಯಾಖ್ಯಾತ ವ್ಯಾಖ್ಯಾತ ಓಂ ತತ್ತು ಸಮನ್ವಯ ತರ್ತಕ್ಕಂತಹ ಬರ್ತದೆ. ಇಲ್ಲ ಹೋದ್ರೆ ನಾವು ಈ ಜ್ಞಾನ ಇಲ್ಲದೇನೆ, ಭಗವಂತನ ಮಹಾತ್ಮ ಜ್ಞಾನವಿಲ್ಲದೇನೆ ನಾವೇನಾದರೂ ಕೇಳ್ಬಿಡ್ತು ಅಂದ್ರೆ ನಮಗೆ ದಾರಿ ತಪ್ಪೋ ಅವಕಾಶಗಳೇ ಜಾಸ್ತಿ. ಅದಕ್ಕೋಸ್ಕರವಾಗಿ ಈ ರೀತಿ ಇರೋದ್ರಿಂದ ಮಹಾತ್ಮ ಜ್ಞಾನ ಅಂತ ಏನಾದ ನೀನು ಅಜರಾಂದ ಕೋಟಿ ಬ್ರಹ್ಮಾಂಡ ನಾಯಕ ರಮ ಬ್ರಹ್ಮ ರುದ್ರೇಂದ್ರಾದಿ ವಂದ್ಯ ಸುಜಾಧ್ಯಕ್ಷ ಕರ್ತರು ದೊಡ್ಡ ದೊಡ್ಡ ಪದಗಳಿಂದ ಹೇಳ್ಬಿಡ್ತೀನಿ ನಾನು. ಯಾಕೆ ನಾವು ಪಂಡಿತರನ್ನು ಸಿಗಬೇಕು ಅಂತ ದೊಡ್ಡ ದೊಡ್ಡ ಪದಗಳಿಂದ ಹೇಳ್ಬಿಡ್ತೀವಿ. ಆದರೆ ನಮಗೂ ಪ್ರಯೋಜನ ಇಲ್ಲ, ಕೇಳುವವರು ಪ್ರಯೋಜನ ಇಲ್ಲ. ಆದರೆ ಭಕ್ತಿಯಿಂದ ಏನು ಅದನ್ನು ಸ್ವಲ್ಪ ಏನು ಪರಮಾತ್ಮನ ಮಹಾತ್ಮ ಜ್ಞಾನ ತಿಳಿದುಕೊಂಡು ಸುದೃಢ ಸರ್ವತೋರಿಕ ನನ್ನ ದೇಹ, ನನ್ನ ದೇಹಕ್ಕೆ ಸಂಬಂಧಪಟ್ಟ ಹೆಂಡತಿ ಮಕ್ಕಳು ಮನೆ ಧನ ಕನಕಾದಿಗಳು ಎಲ್ಲಾದ ಮೇಲ್ಗಿಂತ ಭಗವಂತನಲ್ಲಿ ಹೆಚ್ಚಿನ ಸ್ನೇಹವನ್ನು ಮಾಡಬೇಕು. ಇದೇ ಭಕ್ತಿ. ನಾವು ಯಾರನ್ನ ಇದ್ದೀವಿ ಎಂದು ನಾವು ನಮ್ಮ ಸ್ವಾರ್ಥ ಬರೋರು ದೇವರನ್ನು ಪೂಜೆ ಮಾಡ್ತಿದ್ವಿ, ಬೇಕಾದ್ ಮಾಡ್ತೀವಿ. ನಮ್ಮ ಸ್ವಾರ್ಥ ಬಂತು ದೇವರ ಮೂಲಕ್ಕೆ ಕೂಡಿಸಿ ಹೇಳ್ತೀವಿ. ಬಹಳ ಮಾರೆ ನಾನು ಬದುಕಿ ಸಾಕು ಮುಂದೆ ನೋಡ್ಕೊಂಬರುತ್ತೇನೆ ಇನ್ನ ಅಂತ ಹೇಳಿ ದೇವರು ಕೈಯಲ್ಲಿ ದೊಡ್ಡದಿಂದ ಕೈ ಬಿಟ್ಬಿಡ್ತೀವಿ ದೇವರು ಅಂದಾಗ ಇದು ಭಕ್ತಿ ಅಲ್ಲ. ಅದನ್ನೇ ಟೀಕಾಚಾರ ಸ್ವಲ್ಪ ವಿಸ್ತಾರ ಮಾಡಿ ನಿರವಧಿಕ ಅನಂತ ಕಲ್ಯಾಣ ಗುಣತ್ವ ಜ್ಞಾನ ಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇವಾ ಅಪ್ರತಿಬದ್ಧ ನಿರಂತರ ಪ್ರೇಮ. ಇದು ಅಲ್ಲೆಲ್ಲ ಮಾಡುವುದಲ್ಲ ಅಷ್ಟೇ, ಇಲ್ಲ ಬೇರೆ ಅಲ್ಲೇ ಅಲ್ಲ, ಸ್ವಲ್ಪ ವಿಸ್ತಾರ ಮಾಡಲಷ್ಟೇ ಅಷ್ಟೇ. ಅಂತರಾಯ ಸಹಸ್ರೇನಾತಿ ಅಪ್ರತಿಬದ್ಧ. ನಾವು ಒಂದು ವಿಘ್ನ ಬಂದ್ರೆ ದೇವರ ಪಕ್ಕಕ್ಕೆ ಇಟ್ಬಿಡ್ತೀವಿ. ನಾವು ಸಾವಿರಾರು ವಿಘ್ನಗಳು ಬಂದರು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಾಯಿ, ನನ್ನ ಬಂಧು ಬಳಗ, ನನ್ನ ದೇಹ, ಇದು ಎಲ್ಲದಕ್ಕಿಂತಲೂ ಸಹಸ್ರಾರು ಪಟ್ಟು ಹೆಚ್ಚಿನ ಸ್ನೇಹವನ್ನು ದೇವರು ನಿರ್ಮಾಣ ಮಾಡ್ತಾ ಇರುವವಾಗ ವಿಘ್ನ ಬಂತು, ಆ ವಿಘ್ನ ಮೆಚ್ಚಿ ಬಿಟ್ಟು ನಿರಂತರವಾದ ಪ್ರೀತಿಯ ಪ್ರವಾಹ ಇದೆ, ಅದು ಭಕ್ತಿ. ಸಾಧ್ಯವಿಲ್ಲ ನಮ್ಮ ಮಾಡಲಿಕ್ಕೆ, ನಾವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ಜನಕರಾಜನ ಕಾಲದಲ್ಲಿ ಮಾಡ್ಲಿಕ್ಕಾಗಲಿಲ್ಲ ಅಂತ. ಜನಕರಾಜನ ಕಾಲದಲ್ಲಿ ಈ ಭಕ್ತಿ ಮಾಡ್ಲಿಕ್ಕಾಗಲಿ ಯಾರು? ಋಷಿ ಮುನಿಗಳು ಬರೀ ನಾವಲ್ಲ. ಜನಕರಾಜ ಒಂದು ಜ್ಞಾನಸತ್ರ ಮಾಡಿದ್ದಾನೆ, ವೇದವ್ಯಾಸ ದೇವರು ಉಪದೇಶ ಮಾಡ್ತಾ ಇದ್ದಾರೆ, ಸಾವಿರ ದೊಡ್ಡ ಶಾಮಿಯಾನ ಹಾಕ್ಸಿದ್ದಾನೆ ಚಪ್ರ, ಸಾವಿರಾರು ಋಷಿ ಮುನಿಗಳೆಲ್ಲ ಬಂದು ಕೂತಿದ್ದ. ವೇದವ್ಯಾಸ ದೇವರು ಹೇಳ್ತಾರೆ ಅಂತ ಕೇಳಬೇಕು. ಹಾಗೇನಾಗೋಯ್ತು, ವೇದವ್ಯಾಸ ದೇವರು ಜನಕರಾಜನ ಮುಖವನ್ನೇ ನೋಡ್ಕೊಂಡು ಹೇಳ್ತಾ ಇದ್ದಾರೆ, ಈ ಋಷಿ ಮುನಿಗಳೆಲ್ಲ ಹೊಟ್ಟೆಗೆ ಅಲ್ಲ, ನಾವು ನಿಜವಾಗ್ಲೂ ಬ್ರಾಹ್ಮಣರು, ನಾವು ಅಧಿಕಾರಿಗಳು, ನಮ್ಮನ್ನು ಬಿಟ್ಟು ಆ ಜನಕರಾಜನ ಮುಖವನ್ನೇ ನೋಡ್ಕೊಂಡು ಹೇಳ್ತಾರೆ ಅಂದಾಗ ವೇದವ್ಯಾಸದೇವರಿಗೂ ದುಡ್ಡಿನ ಆಸೆ ತಪ್ಪಲಿಲ್ಲ. ನೋಡಿ, ನಮ್ಮ ಬುದ್ಧಿ ಯಾವಾಗಿದ್ದರೂ ಒಂದೇ ರೀತಿ ಅದೇ, ಇವತ್ತು ಅಲ್ಲ, ಆ ಜನಕರಾಜನ ಕಾಲದಲ್ಲಿ ಒಂದೇ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ನಾವು ಆ ಬುದ್ಧಿಯನ್ನು. ಅದಕ್ಕೋಸ್ಕರ ರಾಜ ಬೇಕಾದಷ್ಟು ಕೊಡ್ತಾನೆ, ಅದಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ. ನಮ್ಮನ್ನು ನೋಡ್ತಾನೆ ಅಂದ್ರೆ ಜನಕರಾಜನಿಗೆ ಹೇಳ್ತಾ ಇದ್ದಾನೆ, ಸರ್ವಜ್ಞರಾದ ಪ್ರಭುಗಳು ಗೊತ್ತಿಲ್ಲ ಏನು, ಅದಕ್ಕೆ ಇವರಿಗೆ ಬುದ್ಧಿ ಕಲಿಸ್ಬೇಕು ಅಂತ ತಿಳ್ಕೊಂಡು ಒಂದು ದಿವಸ ಏನ್ ಮಾಡಿದ್ರು, ಒಂದು ದಾವಾಗ್ನಿ ಸೃಷ್ಟಿ ಮಾಡಿ ಬಿಟ್ಬಿಟ್ರು. ದಾವಾಗ್ನಿ ಉರ್ಕೋತ ಬಂತು, ಒಬ್ಬ ಮುಂಚ ಬಂದ ರಾಜ ದಾವಾಗ್ನಿ ಉರ್ಕೋತ ಬಂತು, ಮಿಥಿಲಾಪಟ್ಟಣ ಪ್ರವೇಶ ಆಯ್ತು ಅಂತ ಕಿವಿಯಲ್ಲೇ ಬೀಳಿದ ಜನಕರಾಜನಿಗೆ. ಆಮೇಲೆ ಸ್ವಲ್ಪ ಬಿಟ್ಟು ಇನ್ನೊಬ್ಬರು ಬಂದ, ನಿನ್ನ ಗಜಾಗಾರ ಆನೆಗಳೆಲ್ಲ ಸುತ್ತೋದು ಅಂತ. ಇನ್ನೊಬ್ರು ಸ್ವಲ್ಪ ಬಿಟ್ಟು ಬಂದು, ನಿನ್ನ ಅಶ್ವಾಗಾರ ಎಲ್ಲ ಸುತ್ತೋಯ್ತು ಅಂತ. ಆಮೇಲೆ ಇನ್ನೊಬ್ರು ಬಂದ, ನಿನ್ನ ಅರಮನೆ ಪ್ರವೇಶ ಆಯ್ತು, ನಿನ್ನ ಖಜಾನೆ ಎಲ್ಲ ಸುತ್ತೋಯ್ತು ಅಂತ. ಯಾಕ ಗಲಾಟಿ ಮಾಡ್ತಿರೋ, ನನ್ನ ಸ್ಥಿತಿ ಕೀರ್ತನ ಅಂತ ಜನಕರಾಜ ನನ್ನೇನು ಸುಡ್ಲಿಲ್ಲ, ಅವನ್ನ ಸುಟ್ಕೊಂಡ್ರೆ ನಾನಾ ದುಃಖ ಬಂತು ನೋಡ್ರಿ. ಇದು ನಿಜವಾದ ಜ್ಞಾನ ಬಂದ, ಇದು ಎಲ್ಲ ಕಾಲಕ್ಕೆ ಬರಲ್ಲ ನಮಗೆ, ಒಮ್ಮೊಮ್ಮೆ ಯಾರು ಬಂದು ಎಷ್ಟೋ ಉಕ್ಕುವ ಹಾಲಿಗೆ ನೀರ ನಿಕ್ಕು ಒಂದದಿ ತಾನು ತಿಳಿದ ವಾದರಾದು ಎಲ್ಲಾ ಕಾಲದಲ್ಲಿ ಈ ಜ್ಞಾನ ಬರಲ್ಲ ನಮ್ಗೆ, ಅದು ನಿಜವಾಗ ಒಂದೇ ಬರ್ತಕ್ಕಂಥ ಅದು ನಾವು ಅಪೇಕ್ಷೆ ಮಾಡಲೂಬಾರದು. ಆ ಉಕ್ಕುವ ಹಾಲಿಗೆ ಒಂದ್ ಹನಿ ನೀರು ಹಾಕ್ಬಿಟ್ಟೆ ಹಾಕ, ಆ ಅಂತ ಸಂದರ್ಭದಲ್ಲಿ ಈ ಜ್ಞಾನ ಬಂತು ಅಂದ್ರೆ ತಕ್ಷಣ ಮಾನಸಿಕ ಶಾಂತಿ ಆಗುವುದು. ಅದಕ್ಕೋಸ್ಕರವಾಗಿ ಆಮೇಲೆ ಏನಾಗೋಗ್ತು, ನಂದೇ ಸುಡ್ಲಿಲ್ಲ, ಅವ್ರದ್ದವ್ರು ಸುಟ್ಕೊಂಡೆ, ನಾನ ದುಃಖ ಪಡ್ಲಿಲ್ಲ. ನೋಡಿ ಇಲ್ಲಿ ಏನ್ ತಿಳ್ಕೋಬೇಕಂತ, ನಾವು ಸುಡ್ತಾ ಇರೋನು ಅಗ್ನಿ, ಸುಡ್ತಾ ಇರೋದು ಜನಕರಾಜನ ಖಜಾನೆಯನ್ನ. ಜನಕರಾಜ ಏನಂದ, ಅವನು ಸುಟ್ಕೊತಾ ಇದ್ದಾನೆ, ಅಗ್ನಿಯಲ್ಲಿ ಇದ್ದು ಸುಡುವವನು ಅವನೇ, ದುಡ್ಡು ಯಾರು ಅವನ್ದೇನೆ, ನಾನೇ ದುಃಖ ಪಡ್ತೀವಿ. ಈ ಪಕ್ಕದ ಮನೆಯವರು ತಮ್ಮ ಮನೆ ಕೆಳಗೊಂಡ್ರೆ ನಾವು ದುಃಖ ಪಡ್ತೀವೇನು, ಇವ್ರು ಎಂತ ಹುಚ್ಚ ಆಗ್ತೆ. ಹಾಗೆ ತಂದ ಅವನ್ ಅವನು ಸುಟ್ಕೊಂಡ್ರೆ ನಾನೇ ದುಃಖ ಪಡ್ತೀನಿ. ನೋಡಿ ಸುಮ್ಮನೆ ಯಾಕೆ ಗಲಾಟೆ ಮಾಡ್ತೀರಿ, ನೀವು ಹೊರಟೋಗ್ಬಿಡಿಲ್ಲ. ಇಲ್ಲೇನೆ ತಲೋಕಾರ ಉಪನಿಷತ್ತು, ಉಪನಿಷತ್ತುಗಳನ್ನು ಯಾಕೆ ನೋಡಬೇಕು ಅಂತಂದ್ರೆ, ಇಲ್ಲಿ ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವಂತಕ್ಕಂಥದ್ದೇನದೆ ಅದನ್ನೇ ಹೇಳ್ತಾ ಇದ್ದೀನಿ. ದೇವತೆಗಳಿಗೆ ದೈತ್ಯರಿಗೆ ಯುದ್ಧವಾಯಿತು. ಯುದ್ಧವಾದಾಗ ದೇವತೆಗಳ ಬಲ ಕಡಿಮೆ ಅನಿಸ್ತು ಪರಮಾತ್ಮನಿಗೆ. ಆಗ ದೇವತೆಗಳು ತಾನು ವಿಶೇಷವಾಗಿ ಹೋಗ್ತ, ಯಾರು ವಿಶೇಷವಾಗಿ ಹೋಗ್ಕ ಅಂದ್ರೆ ಅದನ್ನು ಬೇರೆ ಕೊಡಲಿಲ್ಲ, ಅವರಲ್ಲಿ ಇದ್ದಿದ್ದನೂ ಹೊರಗಡೆಯಿಂದ ದೇವರಷ್ಟೇ. ಈಗ ಕಾರ್ ಹೋಗ್ತಿರ್ತದೆ, ಪ್ಲೇನ್ ಹೋಗುವಾಗ ಸಾಮಾನ್ಯ ಗೇರ್ನಲ್ಲಿ ಹೋಗ್ತಿರ್ತದೆ. ಒಂದು ಘಾಟ್ ಸೆಕ್ಷನ್ ಬಂದ್ರೆ ನಾವೇನ್ ಮಾಡ್ತೀವಿ, ಗೇರ್ ಚೇಂಜ್ ಮಾಡ್ತೀವಿ. ಗೇರ್ ಚೇಂಜ್ ಹೊರಗಿಂದ ಬರ್ತೇನೆ ಶಕ್ತಿ, ಅದು ಆ ಒಳಗೆ ಇತ್ತು ಅದನ್ನು ಪ್ರಕಟ ಮಾಡ್ತಾರೆ ಅಷ್ಟೇ, ಒಂದು ಕ್ರಿಯೆಯಿಂದ. ಹಾಗೆ ಎಲ್ಲರಲ್ಲೂ ನಮ್ಮದು ಒಳಗಿದ್ದರೆ ದೇವರು ಯಾವ ಕಾಲ ಪ್ರಕಟ ಮಾಡಬೇಕೋ ಮಾಡೇ ಮಾಡ್ತಾನೆ ದೇವರು. ಅದಕ್ಕೋಸ್ಕರವಾಗಿ ಆಗ ಅವರಲ್ಲಿ ಸುಪ್ತವಾಗಿದ್ದ ಶಕ್ತಿಯನ್ನು ತಾನು ಹೊರಗೆ ಬಿಡ್ತ ದೇವರು. ವಿಪರೀತ ಬಲ ಬಂತು, ಗೆದ್ದರು, ಜಯವಾಗಬಹುದು. ಜಯವಾದ ಮೇಲೆ ಆಮೇಲೆ ಈಗ ನಾವು ಮಾಡ್ತೀವಲ್ಲ, ಒಂದು ಸಮಾರಂಭ ಆಯಿತು ಅಂತ ಅವ್ರಿಗೆ ಇವರು ವಂದನಾರ್ಪಣೆ, ಇವರು ಅವ್ರಿಗೆ ವಂದನಾರ್ಪಣೆ. ನಿನ್ನೆ ದೇವರಿಗೆ ವಂದನಾರ್ಪಣೆ ಇಲ್ಲೇ ಇಲ್ಲ, ಎಲ್ಲಾರು ವಂದನಾರ್ಪಣೆ ಅಲ್ಲಿ ಅಂದಾಗ ಅಂದ ಈ ವಂದನಾರ್ಪಣೆ ದೇವರುಗಳು ಅದನ್ನೇ ಮಾಡ್ತಾರೆ. ನಾನು ಹಾಗೆ ಯುದ್ಧ ಮಾಡಿದೆ, ನೀನ್ ಹೀಗೆ ಯುದ್ಧ ಮಾಡಿದೆ, ಭೇಷ್ ಅಂತ ಒಬ್ಬರಿಗೊಬ್ಬರು ಹೊಗಳು ಕೇಳ್ತ ಬೆಚ್ಚ ಪುರುಸ್ಕೋತ ಕೂತಿ ಬಿಡುತ್ತೆ. ಯಾರು ಎಲ್ಲ ತತ್ವಾಭಿಮಾನಿ ದೇವತೆ ನೋಡ ಪರಮಾತ್ಮ ಯೋಗರಾಜ್ಯ. ಅಲ್ಲಿ ಇನ್ನೊಬ್ಬರಿಗೆ ಉಪದೇಶ ಮಾಡಬೇಕಾದವರು ಹೀಗಿದ್ದಾರಲ್ಲ, ಇವರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಒಂದು ಎಕ್ಷರ ಮುಂದೆ ಬಂದು ದೂರ ನಿಂತ್ಕೊಂಡ. ಆ ಇಂದ್ರದೇವರು ಅಗ್ನಿ ಹೇಳಿ, ಅಗ್ನಿ ಹೋಗಿ ನೋಡ್ಬ ಅವ್ರು ಯಾಕೆ ಬಂದಾರೋ ಏನೋ, ಯಾರು ಎಲ್ಲಿಂದ ಬಂದಾರಿ ಕೇಳ್ತಮ್ಮ. ಅಗ್ನಿ ದೇವಾನಾಮ ಅವಮಾನ, ದೇವತೆಗಳಲ್ಲಿ ಕಡಿಮೆ, ಅದಕ್ಕೆ ಹೇಳು. ಅಗ್ನಿ ದೇವರು ಹೋಗಿ ಹೋಗ್ತಿರ್ಲಕ್ಕೆ ಏನಪ್ಪ ಯಾಕೆ ಬಂದಿ ಏನು, ಅದೇ ಪ್ರಶ್ನೆಯನ್ನು ಪರಮಾತ್ಮನು ಹಾಕಿ ಹಾಕ್ತಿರ್ಲಕ್ಕೆ ತಾನು ಬಂದಿದ್ದು ಮತ್ತೆ ಬಿಟ್ಟ. ಅಗ್ನಿ ಕುರುಡನಾಗಿ ಸಂತೆಗೆ ಬಂದಂತೆ ಅದು ಏತಕ್ಕೆ ಬಂತು ಅಂತ ಹೇಳಿದಾಗ ತಾನು ಬಂದಿದ್ದು ಮತ್ತೆ ಬಿಟ್ಟ, ಮತ್ತೆ ಬಿಟ್ಬಿಟ್ಟು ಆಮೇಲೆ ನಾನು ಯಾರು ತಿಳ್ಕೊಂಡು ಅಗ್ನಿ ಜಗತ್ತೆಲ್ಲವನ್ನು ಒಂದು ಕ್ಷಣದಲ್ಲಿ ಸುಟ್ಟು ಪೂಜೆ ಮಾಡಿಬಿಡುವಲ್ಲಿ ಅಂತ ತಿಳ್ಕೊಂಡು ತನ್ನ ಮಹಿಮೆಯನ್ನು ಹೇಳ್ಕೊತ ಕೂತಾರೆ. ಕೇಳೋ ತನಕ ಕೇಳ್ದ ಹಾಗೇನು ಹಾಗಾದ್ರೆ ಅಷ್ಟು ಮಹಿಮನ ನೀನು ಮತ್ತೆ ಏನ್ ತಿಳ್ಕೊಂಡೆ ನಾನು ಅಂದ್ರೆ, ಸರಿ ಆಗಲ್ಲ ಒಂದು ಒಣಗಿನ ಸಣ್ಣ ಹುಲ್ಲು ಕಂಡಿತ್ತು, ಅದು ಒಣಗಿತ್ತು, ಇದನ್ನು ಸುಡು ಅಂದ. ಸುಡ್ಲಿಕ್ಕಾಗಲಿ ಯಾಕೆ ಆಗ್ಲಿಲ್ಲ ಅಗ್ನಿ ಕೇಳಿದ್ರೆ, ಪರಮಾತ್ಮನ ಯಾವುದೇ ದೇವತೆಗಳಾಗಿ ಲಕ್ಷ್ಮೀ ದೇವಿಗೆ ನಷ್ಟ, ಲಕ್ಷ್ಮೀ ದೇವಿ ಸ್ವಂತ ಶಕ್ತಿ ಇಲ್ಲೇ ಇಲ್ಲ, ಲಕ್ಷ್ಮೀ ದೇವಿಯಲ್ಲಿ ತಾನು ಹೊಕ್ಕು ಮಾಡಿದ್ರು ಉಂಟು ಇದ್ರು ಇಲ್ಲೇ ಇಲ್ಲ ಅಂದಾಗ ವೆಸ್ಟೆಡ್ ಪವನ್ ದೇವರು ಎಲ್ಲಿವರೆಗೆ ಎಲ್ಲರಲ್ಲಿ ಒಂದು ಮಾಡ್ತಿರ್ತಾನೆ ಅಲ್ಲಿವರೆಗೂ ನಾವೇ ಎಲ್ಲ ದೊಡ್ಡ ಮನುಷ್ಯ ಬೇಕಾದ ನರಿತಿರ್ತೀನ. ಅವನು ವಿತಂತ್ರ ಮಾಡ್ಕೊಂಡಾದ್ರೆ ನಮ್ಮ ಬಾಳ ಯಾತಕ್ಕೂ ಪ್ರಯೋಜನವಿಲ್ಲ. ಅದೇ ಐ ಎ ಎಸ್ ಪಾಸ್ ಮಾಡಿರ್ತಾರೆ, ಹಿಂದೆ ದಿವಸ ಸರ್ವಿಸ್ ರಿಟೈರ್ ಆಗ್ತಾರೆ, ರಿಟೈರ್ ಆಗುವ ಮುಂದುಗಡೆಗೆ 1 ಕೋಟಿ ರೂಪಾಯಿ ಚೆಕ್ಗೂ ಬೆಲೆ ಉಂಟು. 1 ಕೋಟಿ ರೂಪಾಯಿ ಚೆಕ್ ಸೈನ್ ಮಾಡಿದ್ರೆ ಅದು ವ್ಯತ್ಯಾಸ ಆಗ್ತದೆ. ಅವ್ರು ರಿಟೈರ್ ಆದ ಇವತ್ತು 5:30 ಮಾನ್ಯ ಬೆಳಿಗ್ಗೆ 1 ರೂಪಾಯಿ ಚೆಕ್ಗೆ ಅವನು ಬೆಲೆ ಇಲ್ಲ. ಯಾಕಪ್ಪ ಅವನೇ ಇದ್ದಾನಲ್ಲ ಅಂದ್ರೆ, ಪರಮಾತ್ಮ ರಾಜ ಅಧಿಕಾರಿ ಇದ್ದಿದ್ದ ತಗೊಂಡ್ಬಿಟ್ಟ, ಈಗ ಅವನು ಇದ್ದರೂ ಪ್ರಯೋಜನವಿಲ್ಲ. ಹಾಗೆ ಭಗವಂತ ಎಲ್ಲಿಯವರೆಗೆ ನಮ್ಮ ದೇಹದಿಂದ ಅನೇಕ ಮಹಿಮೆಗಳನ್ನು ಪ್ರಕಟ ಮಾಡ್ತಿರ್ತಾನೆ ಅಲ್ಲಿಯವರು ನಮ್ಗೆ ಎಲ್ಲೋ ಹೋದ್ರೂ ಗೌರವ ಅದು ನಮ್ಮದು ಅಂತ ತಿಳ್ಕೊಂಡ್ಬಿಡ್ತೀವಿ. ದೇನವಿನ ದೃಢಮಿನ ಚಲಿತಿ ಉಪನಿಷತ್ತುಗಳು ಯಾಕೆ ನೋಡ್ಬೇಕು, ಇದಕ್ಕೋಸ್ಕರವಾಗಿ ನಮ್ಮದು ಅಂತ ತಿಳ್ಕೊಂಡ್ಬಿಡ್ತೀನಿ. ಆಮೇಲೆ ಅಗ್ನಿ ಏನೇನ್ ಮಾಡಿದ್ರು ಸುಳ್ಳು, ನಮ್ಮ ಮನೆಗೆ ಏನೋ ಇವೆಲ್ಲ ಚಡಾಗ್ನಿಗಳು ಸಾಕ್ಷಾತ್ ಅಗ್ನಿ ದೇವರು ಮನೆಗೆ ಹುಲ್ಲು ಕಟ್ಟಿ ಸುಡ್ಲಿಕ್ಕಾರೆ. ಯಾಕೆ ವಿಚಿತ್ರವಾಗಿ ಪವರ್ ಅಗ್ನಿಯನ್ನು ಸುಡೋ ಶಕ್ತಿ ಎಚ್ಚಟ್ ಪವರ್. ಆಮೇಲೆ ನಾಸ್ತಿಕವಾಗಿ ಕೊಡಿಸ್ತೀವಿ ಅವ್ರಿಗೆ ಈ ಅವಸ್ಥೆ ಆಯ್ತು. ನಾನು ಮೇರು ಪರ್ವತನ ಬೇಕಾದ ಧೂಳಿ ಪದ ಮಾಡಲೆಟ್ಟ ತಾನು ಕೊಚ್ಚಲ್ಲ, ಅದೇ ಹುಲ್ಲು ಕಟ್ಟಿ ನಿಟ್ಟು ಅಲ್ಲಾಡ್ಸೋದು ಅಲ್ಲ ಅರ್ಥಕ್ಕಾಗಿಲ್ಲ. ತೇರಳಿನ ತೃಣವಿರುತ್ತಿರುತ್ತೆ ಯಾಕೆ ಭಗವಂತ ತಾನು ವಾಪಸ್ ತಗೊಂಡಿದ್ದ. ಆಗ ಬಂದು ಹೇಳಿದ್ರು, ಆಗ ಇಂದ್ರದೇವರು ಮತ್ತೆ ಹೋದ್ರು, ಇಂದ್ರದೇವರು ನಾನು ನೇರವ ಮಾಡುವ ಅಂತ ಪಾರ್ವತಿ ದೇವರು ಕಳಿಸಿ ದಡ್ಡ ಇದೋರಿಗೆ ಗೆದ್ದಿದ್ದು ನಿಮ್ಮ ಶಕ್ತಿಯಲ್ಲ, ಭಗವಂತ ನಿಮ್ಮಲ್ಲಿ ಪ್ರವೇಶ ಮಾಡಿ ಶಕ್ತಿ ಪ್ರಕಟ ಮಾಡಿದ್ದರಿಂದ ನೀವು ಗೆದ್ರಿ, ಆ ಕ್ರೆಡಿಟ್ ಭಗವಂತನಿಗೆ ಹೋಗ್ಬೇಕಷ್ಟೇ ಹೊರತು ನಿಮಗಲ್ಲ. ನಾವು ಹಿಗ್ಗಿ ಬಿಡ್ತೀವಿ, ನಮ್ಗೆ ಏನಾದ್ರು ಸಮಾಜದಲ್ಲಿ ಗೌರವ ಆಗಿಬಿಡ್ತು ಅಂದ್ರೆ ನಾವು ಹಿಗ್ಗಿ ಬಿಡ್ತೀವಿ, ಹಿರಿಹಿರಿ ಬಿಡ್ತೀವಿ. ಸಮಾಜದಲ್ಲಿ ಗೌರವಕ್ಕೆ ಜ್ಞಾನಿ ಆದವನು ಹೆದರ್ಬೇಕು ಅಂತ. ಜ್ಞಾನಿ ಆಗಿರ್ತಕ್ಕಂಥವನು ಅಪಮಾನವಾದರೆ ಒಳ್ಳಿತು, ಅಪರೂಪ ಹರಿನಾಮ ಭಜ ಜಪಿಸುವ ಮನುಷ್ಯರಿಗೆ ಅಪಮಾನವಾದರೆ ಒಳ್ಳಿತು ಅಂತ ಹೇಳಿದ್ದಾರೆ. ಆದ್ದರಿಂದ ಈ ರೀತಿಯಾಗಿ ಅಂದಾಗ ಏನರ್ಥ ಇದು ಈ ರೀತಿ ಇರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಆ ಜನಾಂತ ಹುಡುಕೋತ ಬಂತು, ಹುಡುಕೋತ ಬಂತು. ಆ ಚಪ್ಪಳಕ್ಕೆ ಬಿದ್ದು ಚಪ್ಪಳಕ್ಕೆ ಬೀಳ್ತಿರ್ಲಕ್ಕೆ ಏನಾಗೋಗ್ಬಿಟ್ಟು ಆಗ ಋಷಿ ಮುನಿಗಳಿಗೆ ಎಲ್ಲರೂ ದಿಕ್ಕ ಪಾಲುಗೊಂಡು ನೋಡಿ ಸಾಕ್ಷಾತ್ ವೇದ ವ್ಯಾಸದೇವರು ಇದ್ದಾರೆ. ನಾವು ಹೇಳ್ತೀವಿ ಹರಿಸ್ಫೂರ್ತಿ ಸರ್ವ ವಿಪತ್ತು ವಿನಾಶಿನಿ, ಉಪನ್ಯಾಸ ಅಷ್ಟೇ ಶ್ರೀ ಹರಿಸ್ಫೂರ್ತಿ ಅಂತಕ್ಕಂಥದ್ದು ಸಕಲ ವಿಪತ್ತುಗಳನ್ನ ನಾಶ ಮಾಡ್ತದೆ ಅಂತ ಹೇಳ್ತೀವಿ. ಸಾಕ್ಷಾತ್ ಹರಿ ವೇದವ್ಯಾಸದೇವರನ್ನು ಕೂತಾರೆ ನಮಗೆ. ಆ ವೇದವ್ಯಾಸದೇವರಿಗಿಂತ ತಮ್ಮ ದೇಹ ಹೆಚ್ಚಾಯ್ತು, ತಮ್ಮ ಲಂಗೋಟಿ ಹೆಚ್ಚಾಯ್ತು, ತಮ್ಮ ಕಮಂಡಲು ಹೆಚ್ಚಾಯ್ತು. ಅಂದಾಗ ವೇದವ್ಯಾಸದೇವರ ಸಮಕ್ಷಮದಲ್ಲಿ ಇರುವಾಗ ತ್ರೇತಾಯುಗದಲ್ಲೇನೆ ನಮಗಿಂತಲೂ ಪರಮಾತ್ಮ ಪ್ರೇತಮ ಅಂತ ತಿಳ್ಕೊಳ್ಳಿಕ್ಕಾಗಲಿಲ್ಲ ಅಂದ್ರೆ ನಮಗಾಗ್ತದೆ ಅಂದ್ರೆ ಇಂತ ನಮ್ಗೆ ಯಾಕೆ ಹೇಳ್ತೀರ? ಹಾಗಾದ್ರೆ ಈ ಭಕ್ತಿ ಇಲ್ಲ, ಭಕ್ತಿ ಇಲ್ಲದ್ದು ಮೋಕ್ಷ ಇಲ್ಲೇ ಇಲ್ಲ. ಅದೇ ಹೇಳಿದೆ ದಾಸರಾಯರು, ಭಕುತಿ ಇಲ್ಲವೋ ಅದರ ಹೊರತು ಮುಕುತಿ ಇಲ್ಲವೋ ಯುಕುತಿಯಿಂದವ ಒಳಿಗೋದಲ್ಲವೋ. ದೈಶಾತರ್ಕೇಣ ವಜರಾಪನೆಯ ವೇದ ಹೇಳ್ತಾ ಇದೆ. ನಾವು ತರ್ಕದಿಂದ ದೇವರು ಹಿಡಿದಕ್ಕೆ ಹೋಗ್ತಾ ಇದ್ದೀವಿ, ಈಗ ತರ್ಕಕ್ಕೆ ಸಿಗ್ತಾನೆ ಇಲ್ಲಿ ದೇವರು. ಮುಕುತಿದಾಯಕ ನಿನ್ನ ಕಾಣದೆ ಭುಕುತಿಗೋ ಸುಗ ಪರರ ಸ್ತುತಿಸಿ ಕಾಕುಲಾತಿ ಇಂದ ಎನ್ನ ಚಕುತಿ ಎಲ್ಲ ನಷ್ಟವಾಯ್ತೋ ದೂರ ನೋಡುವರೆ ಅಂತಾರೆ. ಆದ್ದರಿಂದ ಈ ರೀತಿ ಆಗ್ಲೇ ಆಗ್ಲೇ ಮತ್ತೆ ಹಾಗೆ ನಮ್ಗೆ ಯಾಕೆ ಹೇಳ್ತೀವಿ ನೀವು? ಒಂದು ಬಹಳ ಸುಲಭ ಅಂತಾರೆ ಆಚಾರ ಆಚಾರನೇ ಹೇಳ್ತಾ ಇದ್ದಾರೆ ನಮಗೆ. ಭಕ್ತಿ ಅಂದ್ರೆ ಅದನ್ನು ದಂಡ, ಅದು ಯಾರಿಗೂ ಮಾಡ್ಲಿಕ್ಕಾಗಲ್ಲ ಭಕ್ತಿ ಅಂದ್ರೆ. ಅದಕ್ಕೆ ಆಚಾರ್ಯರು ಒಂದ್ ಕಡೆ ಋಗ್ವೇದ ಒಂದು ಶ್ರುತಿ ವಾಕ್ಯವನ್ನು ತೆಗೆದುಕೊಂಡು ಸರಳವಾಗಿ ಬಿಡಿಸ್ತಾ ಇದ್ದಾರೆ. ಅವರೇ ಬಿಡಿಸ್ಬೇಕು, ನಮಗೆ ಯಾರು ಸಮರ್ಥರಲ್ಲ. ಆತ್ಮನಾರಾಯಣ ಅಂತಕ್ಕಂಥ ಒಂದು ಶ್ರುತಿ ವಾಕ್ಯವನ್ನು ತೆಗೆದುಕೊಂಡು ಆಗಲಿಕ್ಕೆ ಭಾಷ್ಯವನ್ನು ಬರಿತ ತಸ್ಯೈವ ಹಿ ಕಾಮೇನ ಪತ್ಯಾದಿ ಪ್ರಿಯೋ ಭವತಿ ನಹಿ ಪತ್ಯಾದೀನ ಜಾಯಾದೀನ ಅಹಂ ಪ್ರಿಯ ಸ್ಯಾಮ್ ಇತಿ ಕಾಮನಾ ಮಾತ್ರೇಣ ಪ್ರಿಯತ್ವಂ ನ ಭವತಿ ಕಿಂತು ಭಗವದಿಚ್ಛೆಯಿಂದ ತದ್ಭವತಿ. ಇದೇ ನಿಜವಾದ ಭಕ್ತಿ. ನಾವೇನು ತಿಳ್ಕೊಂಡಿದ್ದೀವಿ ಈಗ? ಆತ್ಮನಾರಾಯಣ ಎಲ್ಲರಲ್ಲೂ ಆತ್ಮಸಬ್ದವಾಕ್ಯನಾಗಿ ಸರ್ವ ಪ್ರೇರಕನಾಗಿರ್ತಕ್ಕಂಥವನು ನಾರಾಯಣನೇನೇ ಅಂದ. ಹೌದು ನಮಗೂ ಗೊತ್ತದೆ ಇದು. ಅದೇ ಯಾರು ಮತ್ತೆ ಗೊತ್ತಿ ನಿಜ ಯಾರು ತಿಳ್ಕೋಬೇಕದನ್ನ ಅಂದ್ರೆ ತಸ್ಯೈವೇ ಕಾಮೇನ ಪತ್ಯಾದಿ ಪ್ರಿಯೋಹೋತಿ. ಗಂಡಸರೇನು ತಿಳ್ಕೊಂಡಿರ್ತಾರೆ? ತಮ್ಮ ಹೆಂಡತಿ ತಮ್ಮಲ್ಲಿ ಪ್ರೀತಿ ಮಾಡ್ತಾ ಇದ್ರೆ ನಾನೊಳ್ಳೆ ದೊಡ್ಡ ಅಧಿಕಾರಿ, ಅಧಿಕಾರಕ್ಕೆ ಮೋಹಿತನಾಗಿ ನನ್ನನ್ನು ಪ್ರೀತಿಸ್ತಾಳೆ ಅವನ ಮೂರ್ಖ. ಇನ್ನೊಬ್ಬ ನಾ ಸುಂದರ ಅಂತ ತಿಳ್ಕೊಂಡಿದ್ದಾನೆ, ಇನ್ನೊಬ್ಬ ನಾ ಒಳ್ಳೆ ಐಶ್ವರ್ಯವಂತ ಅಂತ ತಿಳ್ಕೊಂಡಿರ್ತಾನೆ, ಇನ್ನೊಬ್ಬ ನಾನು ವಿದ್ಯೆ ಬಿಕಾಸ್ ಆಫ್ ಮೈ ಓನ್ ಎಫರ್ಟ್ಸ್ ಇವ ನನ್ನ ಹೆಂಡತಿ ನನ್ನಲ್ಲಿ ಪ್ರೀತಿ ಮಾಡ ಇವು ಯಾವ ಅಲ್ಲ. ಹೆಂಗಸರು ಹಾಗೆ ತಿಳ್ಕೊಂಡಿರ್ತಾರೆ, ನಾವು ಅತ್ಯಂತ ಸುಂದರ್ಯರು, ನಮ್ಮ ಸೌಂದರ್ಯಕ್ಕೆ ಮೋಹಿತನಾಗಿ ಪತಿ ನಮ್ಮಲ್ಲಿ ಇವರೆಲ್ಲ ಮತ್ತೆ ತಸ್ಯೈವೈ ಕಾಮೇನ ಸ್ವಾಮಿ ನೀನಾಗಿ ಒಳಗೆ ನಿಂತುಕೊಂಡು ಪ್ರೇರಣೆ ಮಾಡಿದ್ರೆ ನೀನು ಇವನಿಗೆ ಪ್ರೀತಿ ಪಾತ್ರರಾಗು, ಇವಳಿಗೆ ಪ್ರೀತಿ ಪಾತ್ರರಾಗು ಅಂತ ನೀನು ಪ್ರೇರಣೆ ಮಾಡಿದರೆ ಇವರೆಲ್ಲರೂ ನಂಗೆ ತರ್ತೇವೆ. ನಾನು ಯಾರಿಂದ ಸುಖ ಆಗ್ಲಿ, ಜಡದಿಂದ ಸುಖವಾಗ್ಲಿ, ಚೇತನದಿಂದ ಸುಖವಾಗ್ಲಿ, ಅಂತರ್ಯಾಮಿ ಆದ್ರೆ ನಿನ್ನಿಂದ ಆಗಿ ಅಂತ ತಿಳ್ಕೊಂಡ್ಬಿಟ್ರೆ ಮುಗದೇ ಹೋಯ್ತು ಭಕ್ತಿ. ಎಷ್ಟು ಸುಲಭ ನೋಡಿ, ಎಷ್ಟು ಸುಲಭ ಭಕ್ತಿ. ಹೆಂಡತಿ ಮಕ್ಕಳು ಬಿಟ್ಟು ಸ್ನೇಹ ಮಾಡಿದ್ರೆ ನಾವು ಯಾರು ಸಿದ್ಧರಿಲ್ಲ, ಯಾರ್ಯಾರು ಸಿದ್ಧರಿಲ್ಲ. ಆದ್ರೆ ಆ ಹೆಂಡತಿ ಮಕ್ಕಳಿಂದ ಎಲ್ಲರಿಂದ ಆಗೋ ಸುಖ ನಿನ್ನಿಂದ ತಿಳ್ಕೊಂಡ್ಬಿಟ್ರೆ ಹೌದು. ಹೇಳೋ ಸುಲಭ, ಕೇಳೋ ಸುಲಭ, ಬರಬೇಕಲ್ರಿ ಅಂತಂದ್ರೆ ಒಂದೇ ಉದಾಹರಣೆ ಕೊಡ್ಬೇಕು. ಈಗ ಕೂತ್ಕೊಂಡಿವಿ ನಾವು ಕಟ್ಲಾಗಿ, ಏನಂತೀವಿ? ಕರೆಕ್ಟ್ ಹೋಯ್ತು ಅಂತೀವಿ. ಲೈಟ್ ಆಫ್ ಆಯ್ತು, ನಾವು ಯಾರು ಮನೆ ಟಿವಿ ನೋಡ್ತಾ ಕೂತಿರ್ತೀವಿ, ಟಿವಿ ಆಫ್ ಆಯ್ತು ಕರೆಂಟ್ ಹೋಯ್ತು ಅಂತೀವಿ. ಇನ್ನು ರೇಡಿಯೋ ಹಾಕೊಂಡಿರ್ತೀವಿ, ಆಮೇಲೆ ವ್ಯಾನ್ ಹಾಕೊಂಡಿರ್ತೀವಿ. ಭಿನ್ನ ಭಿನ್ನವಾದ ವಸ್ತುಗಳನ್ನ ಕ್ರಿಯೆ ನಿಂತಾಗ ನಾವು ಯಾವುದನ್ನು ನಡೆಸ್ತಾ ಇದ್ದೀವಿ? ಆ ವಸ್ತುವನ್ನು ನಾವು ನಡೆಸ್ತಾ ಇಲ್ಲ. ನಾವು ಆ ವಸ್ತುವಿನ ಒಳಹೊಕ್ಕು ಆ ಗುಣ ಪ್ರಕಟ ಮಾಡ್ತಕ್ಕಂಥ ಆ ವಿದ್ಯುಚ್ಛಕ್ತಿ. ವಿದ್ಯುಚ್ಛಕ್ತಿ ಆಗದೆ ನಾವು ನೋಡಿಲ್ಲ, ಯಾರು ನೋಡಿಲ್ಲ. ಅದೇ ಬೆಳ್ಳಗದು ಕೆಂಪುಗದು ಯಾರದು ಗೊತ್ತಿಲ್ಲ. ಆದ್ರೆ ಆ ಶಕ್ತಿ ಅದೇ ಅಂತಲೇ ತಿಳ್ಕೊಂಡಿದ್ದು. ಯಾಕೆ? ಅದರಿಂದ ಅಗೋಚರವಾದ ಒಂದು ಶಕ್ತಿ ಎಷ್ಟು ರೀತಿಯಲ್ಲಿ ಉಪಕಾರ ಮಾಡ್ತಾರೆ. ಹಾಗೆ ವಿದ್ಯುಚ್ಛಕ್ತಿಯ ವ್ಯಾಪ್ತಿ ಕೆಲವೇ ವಸ್ತುಗಳು. ಭಗವಂತ ಚರಾಚರಾತ್ಮಕವಾದ ಸರ್ವ ಜಗತ್ತಿನಲ್ಲಿ ತಾನಿಟ್ಟು ಅಂತರ್ಬಹಿಷ್ಠದ ವ್ಯಾಪ್ಯ ನಾರಾಯಣ ಸ್ಥಿತ ಅನಂತಂ ಅವ್ಯಯಂ ಕವಿ. ಈ ಕರೆಕ್ಟ್ ಅನ್ನ ಆಫ್ ಆಗ್ತಿದ್ದೆ. ಅನಂತಂ ಅವ್ಯಯಂ ಮತ್ ಯಾಕೆ ಗೊತ್ತಾ? ಕವಿಗೂ ಬಂದ ಜ್ಞಾನಿಗಳಾದವರು ಮಾತ್ರ ತಿಳ್ಕೊತಾರೆ ಹೊರತು ಬೇರೆಯವರು ತಿಳ್ಕೊಂಡು ಅದು ತಿಳ್ಕೊಂಡು ಹೇಳ್ತಾರೆ ಬೇರೆ. ಅದಕ್ಕೋಸ್ಕರವಾಗಿ ಭಕ್ತಿ ಅಂದರೆ ನಾವು ಮಾಡೋ ಭಕ್ತಿ ನಮ್ಮ ಯಾರಿಂದ ಆಯ್ತು ಸ್ವಾಮಿ, ನಿನ್ನ ಪ್ರೇರಣೆಯಿಂದ ನನಗೆಲ್ಲರೂ ಹಿತರಾಗಿದ್ದಾರೆ ಸರ್. ಅದೇ ವಿಜಯರಾಷ್ಟ್ರಗಳು ನಿನ್ನ ಒಲುಮೆಯಿಂದ ದಿಗಲು ಜನರು ಬಂದು ಇದೇ ಭಕ್ತಿ ನಮ್ಗೆ ಎಷ್ಟು ಸುಲಭ. ನಮಗಿದೇ ಕಷ್ಟ, ಬೇಕಾದ್ರೆ ಬೇಕಾದ ದೇಹದಂಡನೆ ಮಾಡ್ತೀವಿ, ಬೇಕಾದ ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡ್ತೀವಿ, ಬೇಕಾದ ಮಾಡ್ತೀವಿ. ದೇವರನ್ನು ಸ್ಮರಣೆ ಮಾಡುವುದನ್ನು ಬಹಳ ಕಷ್ಟ ನಮ್ಗೆ. ಯಾಕೆ ಅಂದ್ರೆ ನಾವು ಆ ಟ್ರ್ಯಾಕಿನ ಕರ್ಕೊಂಡು ಯಾವುದು ಸುಲಭವ ಅದು ಸುಲಭ ಅಲ್ಲ ಅಂತ ತಿಳ್ಕೊಂಡಿದ್ದೀವಿ, ಯಾವುದು ಕಷ್ಟವೋ ಅದರ ಸಾಧನೆ ಅಂತ ತಿಳ್ಕೊಂಡಿದ್ದೀವಿ. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂಥ ಈ ಭಾವನೆ ಇದ್ದೇ ಸಾಕು ನಿಮಗೆ ಮುಂದೆ ಹರಿಕದಾನುಸಾರ ಹಾಕ್ತೀನಿ. ನೀವಿನ್ನೇನು ಪರಮ ಭಗವದ್ಭಕ್ತರು ಅಂದ್ರೆ ನೀವೇನು ಆ ರೀತಿಗಳು ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ಬರಬೇಕು, ಎಲ್ಲರ ಅಭಿಮಾನಿ ಬಿಟ್ಟು ಬರಬೇಕು, ಆರಾದ್ರೆ ಯಾರು ಬರೋದೇ ಇಲ್ಲ, ಯಾರ್ಯಾರು ಪ್ರವಚನಕ್ಕೆ ಬರೋದೇ ಇಲ್ಲ. ಹಾಗಲ್ಲಪ್ಪ ನೀವು ಬರ್ತಿರ್ಬೇಕು. ಬಂದ್ರು ಕೂಡ ಯಾರಿಂದ ಒಮ್ಮೆ ನೆನೆಸ್ಕೊಳ್ಳೋ ದೇವರನ್ನ, ಒಮ್ಮೆ ನೆನೆಸ್ಕೋ ದೇವರನ್ನ ಸಾಕು. ದಿನದಲ್ಲಿ ನೂರಾರು ಕರ್ಮಗಳಲ್ಲಿ ಎಲ್ಲಾ ಕರ್ಮದಲ್ಲಿ ಜ್ಞಾಪಕ ಬರಲ್ಲ ದೇವರು ಬಂದ್ಬಿಟ್ಟೆ ನಮ್ಮನ್ನು ಹಿಡಿಯೋರ. ಅದಕ್ಕೋಸ್ಕರ ಆವಿನ ಕೊಂಬಿನ ತುದಿಯ ಮೇಲೆ ಸಾಸಿವೆ ಕಾಳು ನಿಂತಷ್ಟು ಹೊತ್ತು ಪರಮಾತ್ಮನಿ ಮನಸ್ಸು ನಿಂತವನಿ ಜೀವನ್ಮುಕ್ತನಯ್ಯ ಅಂತ ಹೇಳಿದ್ದಾರೆ ಪುರಂದರದಾಸರು. ಸಕೃನ್ಮನ ಕೃಷ್ಣ ಪದಾರವಿಂದಯು ನಿವೇಶಿತ ತದ್ಗುಣರಾಗಿಯೇ ಅಂದ. ನತೇಹಂ ಪಾಶಪೃಚ್ಛ ತದ್ಮಕ ಸ್ವಪ್ರಿಯತಿ ಪಶ್ಯಂತಿ ಜೀರ್ಣ ನಿಷ್ಕೃತ. ಅದಕ್ಕೋಸ್ಕರವಾಗಿ ಭಕ್ತಿ ಅಂದ್ರೆ ಇದೇನಪ್ಪ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಏನೋ ಪಾಪ ಅವರು ಬಂದಾರೆ, ದೂರದಿಂದ ಬಂದಾರೆ, ಅವರು ಕಷ್ಟಪಟ್ಟು ಹೇಳ್ತಾ ಇದ್ದಾರೆ, ನಾವು ನಾಲ್ಕು ಜನ ಅವರಿಗೆ ಕೂತ್ಕೊಂಡ್ರೆ ಅವ್ರಿಗೆ ತರ ಸ್ಫೂರ್ತಿ ಬರ್ತದೆ, ಆದ್ರಿಂದ ಹೋಗ್ಬೇಕು ತನ್ನ ಹೇಳುವವರು ಸ್ಫೂರ್ತಿಗೋಸ್ಕರವಾಗಲ್ಲ. ಮತ್ತೆ ಇನ್ನೊಂದು ಯಾವುದು ಏನು ಮನೆ ಕೂತ್ಕೊಂಡು ಏನು ಮಾಡಿದ್ರಿ, ಏನು ನಾಲ್ಕು ಮಾತು ಕಿವಿ ಬಿದ್ದರೆ ಬೀಳಲಿ ಅಂತ ತಿಳ್ಕೊಂಡು ಬರ್ತಕ್ಕಂಥವ್ರಿಗೆ ಕೆಲವರು ಇದು ಅಲ್ಲ. ಮತ್ತೆ ಯಾಕೆ ಬರಬೇಕು ಪರಮಾತ್ಮನ ಕಥೆಯನ್ನು ಯಾಕೆ ಕೇಳಿ, ಅದೇನು ಎಲಿಮೆಂಟ್ರಿನೇ ಅಥವಾ ಆಪ್ಷನ್ ಅಲ್ಲೇ ಅಂತ ಏನು ಆದರ ಇತ್ತು ಬಿಟ್ಟರೆ ಬಿಡ್ತು ಅಂತಕ್ಕಂಥದ್ದಲ್ಲ. ಇಟ್ಸ್ ಎನ್ ಎಲಿಮೆಂಟ್ರಿ ರೂಟ್ ಅಂದ್ರೆ ಅರ್ಥ. ಇದು ಎಲಿಮೆಂಟ್ರಿ ರೂಟ್ ಪರಮಾತ್ಮನ ಕಥೆಯನ್ನು ಕೇಳ್ತಕ್ಕಂಥದ್ದೇನದೆ ಜೀವನದಲ್ಲಿ ಅದೊಂದು ಅತ್ಯವಶ್ಯಕವಾಗಿ ಮಾಡಬೇಕಾದ ಕರ್ತವ್ಯ. ಯಾಕೆ ಮಾಡಬೇಕು ನೀವು ಹೇಳ್ತೀರಿ, ಅದಕ್ಕೆ ನೀವು ಮಾಪ್ ಸೇರ್ಬೇಕು ಅಂತ ಅಪೇಕ್ಷೆಯಿಂದ ನೀವು ಹೇಳ್ತೀರಿ ಇಲ್ಲ. ಮತ್ತೆ ಯಾಕೆ ಕೇಳ್ಬೇಕು ನಾವು, ನಮ್ಮ ಒಳಗಿನ ಕೊಳವೆ ತೊಳೆಯೋದಕ್ಕೆ ನಾವು ಕೇಳ್ಬೇಕಷ್ಟೇ. ಪರಮಾತ್ಮನ ಕಥಾ ಶ್ರವಣ ಅಂತಕ್ಕಂಥದ್ದು ಹೇಳುವವನ್ನು ಉದ್ಧಾರ ಮಾಡಲಿಕ್ಕಲ್ಲ, ಎಷ್ಟು ಕಿಲ್ದಿ ಪಾಸ್ತಿ ಟೈಮ್ ಅಲ್ಲ, ಆತ್ಮೋದ್ಧಾರ ಅಲ್ಲಿ ಬರೇ ದೇವರು ಪುರಾಣ ಕೇಳ್ಬಿಟ್ರೆ ಆತ್ಮೋದ್ಧಾರ ಹೇಗಾಗ್ತದೆ ಅಂತಂದ್ರೆ ಅದಕ್ಕೆ ಭಾಗವತದಲ್ಲಿ ಹೇಳ್ತಾ ಇದ್ದಾರೆ, ಗರುಡ ಪುರಾಣದಲ್ಲಿ ಹೇಳ್ತಾರೆ. ಪರಮಾತ್ಮನ ಕಥಾ ಶ್ರವಣ ಅಂತಕ್ಕಂಥದ್ದೇನು, ಯತ್ ಕರ್ಣನಾಡಿ ಪುರುಷಸ್ಯ ಯಾತು ಭವಪ್ರದಾಂ ದೇಹರ ಚಿಂಚಿನಂತಿ ನ ಕೇವಲ ದೇಹರ ಚಿಂಚಿನಂತಿ ಅಸದ್ಗೃಹೇ ಭಾರ್ಯ ಪುತ್ರೇಶು ನಿತ್ಯಂ ಅಂತ ಗರುಡ ಪುರಾಣ. ಗರುಡ ನಾವು ಏನು ಮಾಡಬೇಕು, ನಾವು ಮಸಿ ಹೊರಗಿನ ಮಸಿ ತೊಳಿತಾ ಇದ್ದೀವಿ, ಒಳಗಿನ ಮುಸುರೆ ತೊಳಿತಾ ಇದ್ದೀವಿ. ಅದರಿಂದ ಪುರಂದರದಾಸರು ಮುಸುರೆ ತೊಳೆಯಬೇಕು, ಯಾವ ಮುಸುರೆ ಪಾತ್ರಿದಲ್ಲ, ಮನಸ್ಸಿನ ಮುಸುರೆ ತೊಳೆಯಬೇಕು, ಮನಸ್ಸಿನ ಮುಸುರೆ ತೊಳಬೇಕು. ಅದು ಯಾವಾಗುತ್ತದೆ, ಕಾಮಕ್ರೋಧಾಭಿರಿ ಮಲೆ ಅಂತ ಹೇಳಿದ್ರು ಕಪಿಲದೇವರು ತಾಯಿ ಉಪದೇಶ ಮಾಡ್ತಾ. ಈ ಕಾಮಕ್ರೋಧ ಅಂತಕ್ಕಂಥದ್ರಿಂದ ಆ ಮನಸ್ಸು ದೂಷಿತವಾಗೋಗಿದೆ, ಮನಸ್ಸು ಹೊಲಸಿಟ್ಟು ಹೋಗ್ಬಿಟ್ಟದ ಒಳಗಡೆಗೆ, ಅದನ್ನು ತೊಳಿವಿ. ಯಾಕೆ ಅದರ ಮೇಲೆ ನಮ್ಮ ಇಚ್ಛಾ ಜ್ಞಾನ ಬಂತು ಅಂತಂದ್ರೆ ದೂಷಿತವಾಗೋಗ್ತಿ. ಹೇಸಿಗೆ ಮೇಲೆ ಗಾಳಿ ಬೀಸಿದ್ರೆ ದುರ್ವಾಸನೆಯೇನೆ, ಹೂವಿನ ಮೇಲೆ ಬೀಸಿದ್ರೆ ಸುವಾಸನೆ. ಹಾಗೆ ನಾವು ಒಳಗಡೆ ಹೊಲಸಿಟ್ಕೊಂಡು ಹೊರಗಡೆಗೆ ನಾವು ಮಾಡಿದೆ ಯಾಕೆ ಬರ್ತೇವೆ. ಆ ಒಳಗಿನ ಕೊಳೆ ತೊಳಿತಕ್ಕಂಥದ್ದು ಪರಮಾತ್ಮನ ಕಥಾ ಶ್ರವಣ ಅಂದರು ಯಾರು, ಕೃಷ್ಣ. ಗರುಡ ಪುರಾಣದಲ್ಲಿ ಭಾಗವತದಲ್ಲಿ ಪ್ರಮೇಯ ಅಂತಕ್ಕಂಥದ್ದು ಬರ್ತದೆ. ಹಾಗೆ ಈಗ ಪರಮಾತ್ಮನ ಕಥಾ ಶ್ರವಣ ಅಂತಕ್ಕಂಥದ್ದು ನಮ್ಮ ಕಿವಿಯ ಮೂಲಕವಾಗಿ ಒಳಗೆ ಪ್ರವೇಶ ಮಾಡಿ ಒಳಗಿನ ಕೊಲೆಯೆಲ್ಲ ತೊಳಿತೇವೆ. ಯಾಕೆ ತೊಳಿತೇನೆ, ಈಗ ನಮಗೆ ಒಂದು ದೇವನಾಮ ಬೇಕು ಅಂತ ಟೇಪ್ ಪರಿಕಾರಕ್ಕೆ ತುಂಬ ಟೇಪ್ ತಗೊಂಡು ಅವನು ಕಲಾಕಿಯೊಳಗೆ ಕೊಟ್ಟ, ನಾವು ನೋಡಲಿಲ್ಲ, ಮನೆ ಬಂದು ಸೀಡ್ ಓಪನ್ ಮಾಡಿ ಹಾಕಿ ಯಾವುದೊಂದು ಡಿಸ್ಕೋ ಹಾಡೋ ಯಾವುದೋ ಒಂದು ಹಾಕಿ ಸಿನಿಮಾ ಹಾಡು. ಆ ನಮ್ಮ ದುಃಖ ಆಯ್ತು, ಅಲ್ಲಪ್ಪ ನಾವು ದೇವ್ರ ನಾಮ ಕೇಳಿ ಯಾವುದೋ ಕೊಟ್ಟು ನಾವು ಅದು ಚೇಂಜ್ ಮಾಡಿಕೊಡು ಅಂತ ಹೇಳಿ, ಇಲ್ಲ ನೀ ಸೀಲ್ ಓಪನ್ ಮಾಡಿದ್ರಿ ತಗೊಂಬಲ್ಲ ಅಂತ. ಅಯ್ಯೋ ಅನ್ಯಾಯ ಮೂವತ್ತೋ ಮೂವತ್ತೆರಡೋ ವೇಸ್ಟ್ ಆಯ್ತಲ್ಲ ಅನ್ನೋ ಒಂದು ಬಂದ. ಯಾಕೋ ಏನು ಈಗ ಅಯ್ಯೋ ಗಂಟ ಅದಕ್ಕೆ ಯಾಕೆ ಯೋಚನೆ ಮಾಡ್ತಿ, ನೀನು ನಿನಗೆ ದೇವ್ರ ನಾಮ ಹೇಳಲಿಕ್ಕೆ ಬರ್ತದೇನು, ಬಂದ್ರೆ ನಿಮ್ಮನಾಗಿರೋ ಟೇಪ್ ರಿಕಾರ್ಡ್ ಹಾಕು, ಅದು ಎಲ್ಲಿ ರಿಕಾರ್ಡ್ ಆಗಲ್ಲ ಅಲ್ಲಿ ಇದಕ್ಕೂ ಸ್ಟುಡಿಯೋಗೆ ಹೋಗ್ಬೇಕಾದಿಲ್ಲ, ನೀನು ಯಾವ ಸ್ಟುಡಿಯೋದಾಗಿತ್ತು ಅಲ್ಲಿಗೆ ಹೋಗ್ಬೇಕಾದಿಲ್ಲ, ನಿನ್ನ ಮನೆಯಲ್ಲಿದ್ದರಾಗಲಿ ಪಕ್ಕದ ಮನೆಯಲ್ಲಿದ್ದರಾಗಲಿ ಅಲ್ಲಿ ಹೋಗು ಟೇಪ್ ರಿಕಾರ್ಡ್ ಹಾಕು. ನಿನಗೆ ದೇವ್ರ ನಾಮ ಬಂದರೆ ಮೈಕ್ ಎದುರು ಕೂತ್ಕೊಂಡು ಹೇಳು, ನಿನಗೆ ಬರಲಿಲ್ಲ ಯಾರಿಗೆ ಬಂತು ಅವ್ರಿಗೆ ಕೇಳಿ. ಆಗ ಸೈಮಲ್ಟೇನಿಯಸ್ ಆಗಿ ಎರಡು ಕೆಲಸ, ಏನು ಹಿಂದಾದದ್ದು ಕೆಡಿಸ್ತದೆ ಇದರ ಕಾರಣ ಆಗ್ತಾ ಹೋಗ್ತದೆ. ಆಗ ದೇವರನ್ನು ಒಂದೇ ಬಿಡ್ತೀವಿ. ಹೌದಲ್ಲ ಅಂತ ನಮ್ದು ಹಾಗೆ, ನಾವು ಯಾವ್ಯಾವುದೋ ದೇಹ ಅಂಬುದು ಒಂದು ಟೇಪ್ ರಿಕಾರ್ಡ್ಗಳಿವೆ. ದೇಹ ಅಂಬುದು ಟೇಪ್ ರಿಕಾರ್ಡು. ನಾವು ಎಲ್ಲ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳು ಪ್ರಬಲವಾದ ಮೈಕು ಮೈಕು, ನಾವು ಯಾವ್ಯಾವುದನ್ನು ನೋಡ್ತೀವೋ ಅದರ ರಿಕಾರ್ಡ್ ಅಂತಾರೆ. ಅದಕ್ಕೆ ಹೇಳ್ತಾರೆ ವೇದ, ಭದ್ರಂ ಕರ್ಣೇ ವಿಶೃಣಾಮ ದೇವ, ಮಂಗಳಕರವಾದದ್ದನ್ನೇ ಕೇಳು, ಮಂಗಳಕರವಾದದ್ದನ್ನು ನೋಡು, ಮಂಗಳಕರವಾದದ್ದನ್ನು. ಅವ್ರು ಯಾಕೆ ಹೇಳ್ತಾರೆ ಎಲ್ಲ ಒಳಗೆ ರಿಕಾರ್ಡ್ ಆಗ್ತದೆ ನಮಗೆ. ಮತ್ತೆ ಮುಂದಿನ ಜನ್ಮದಲ್ಲಿ ನೀ ಏನ್ ರಿಕಾರ್ಡ್ ಆಗ್ತದೆ ಅಂತ ಹಾಕ್ತಾರೆ ದೇವರು. ಮತ್ತೆ ನೀ ಯಾಕೆ ಯೋಚನೆ ಮಾಡ್ತಿ, ಆ ಒಳಗಿಂದ ಕೆಡಿಸ್ಬೇಕು ನಾವು. ಆ ಒಳಗಿಂದ ಕೆಡಿಸಿ ಒಳ್ಳೆಯದ ರಿಕಾರ್ಡ್ ಆಗ್ಬೇಕಾದ್ರೆ ನೋಡಪ್ಪ ಪರಮಾತ್ಮನ ಕಥಾಸ್ತ್ರವನ್ನು ಒಂದೇ ಮಾತ. ಆಗ ನಿಂದು ಬಹಳ ಲಾಂಗ್ ಟೇಪ್ ಅಲ್ಲದೆ ಹೋದ್ರೆ ಇದೇ ಜನ್ಮದಲ್ಲೇ ರೀಪ್ಲೇ ಮಾಡಿಸ್ಕೊಂತಾರೆ ದೇವರು. ನೀನೇ ರಿಕಾರ್ಡ್ ಆದ್ದು ಮತ್ತೆ ಬಹು ಜನ್ಮ ಬೇಕು ತಂಬ ಆಗಿಲ್ಲ, ಬಹಳ ಲಾಂಗ್ ಟೇಪ್ ಅಲ್ಲದೆ ಹೋದ್ರೆ ಇದೇ ಜನ್ಮದಲ್ಲೇ ಪ್ಲೇ ಮಾಡಿಸಿ ಬಿಡ್ತಾರೆ, ರಿವೈಂಡ್ ಮಾಡಿ. ಬೇಡ ಮುಂದಿನ ಈ ಕೆಲವು ಜನ್ಮಗಳನ್ನಾದ್ರೂ ಕೂಡ ಯಾವುದೋ ಒಂದು ಜನ್ಮದಲ್ಲಿ ಹಾಡಿಸ್ತಾರೆ. ಇದು ಅದಕ್ಕೆ ಸಾಧ್ಯವಾದಷ್ಟು ಇಂದ್ರಿಯಗಳಿಂದ ಪರಮಾತ್ಮನ ವಿಷಯವಾಗಿರ್ತಕ್ಕಂಥದ್ದೆಲ್ಲ ನೋಡಬೇಕು. ಪರಮಾತ್ಮ ಅವರು ಹಗಲು ರಾತ್ರಿ ದೇವರು ಪ್ರತಿಮೆ ಇಟ್ಕೊಂಡಿರಲಿ ಸಾಧ್ಯವಿದೆ, ಪ್ರತಿಮೆ ಇಟ್ಕೊಂಡಿರ್ಬೇಕು ಅಂತಲ್ಲ. ನೋಡುವುದೆಲ್ಲ ನಿನ್ನ ಪ್ರತಿಮೆ, ಎಲ್ಲಾ ಗುಣ ಆಗಿರೋದು ಪ್ರತಿಮೆ ಅಲ್ಲೇ ಅಲ್ಲ ನಿಜವಾಗ್ಲು, ಅದೆಲ್ಲ ಜಡ ಪ್ರತಿಮೆ. ಎಲ್ಲರ ಛಲ ಪ್ರತಿಮೆಗಳಿಲ್ಲ, ನಿನ್ನ ಛಲ ಪ್ರತಿಮೆ ಸ್ವಾಮಿ. ಇಲ್ಲೇ ಹೆಚ್ಚಿನ ಸನ್ನಿಧಾನ ದೇವರನ್ನು ನೋಡಬೇಕಾದ್ದು ಛಲ ಪ್ರತಿಮೆಗಳಲ್ಲಿ ಹೇಳ್ತಾರೆ ಭಾಗವತ. ಅಹಂ ಸರ್ವೇಶು ಭೂತೇಶು ಭೂತಾತ್ಮಾವಸ್ಥಿತ ಸ್ಥಳ ತಮ್ಮ ಅವಜ್ಞಾನ ಮಾಂಪತ್ಯ ಕುರಿತು ಅಚ್ಚಾಂಬಂ ಅಂತ ಹೇಳಿದ್ದಾರೆ ಕಪಿಲ್ದು. ಅಮ್ಮ ನಾನು ಸಕಲ ಪ್ರಾಣಿಗಳಿದ್ದೇನೆ, ಅಲ್ಲಿರುವ ನನ್ನನ್ನು ತಿರಸ್ಕಾರ ಮಾಡಿ ವಾಳ ಕೂತು ಪೂಜಾ ಮಾಡ್ತಾರೆ, ಅದು ಉದಮ್ಮ ನನಗೆ ಪ್ರೀತಿ ಇಲ್ಲದು. ಯಾಕಂದ್ರೆ ಮನ ಶಕ್ತಿ ಮಕ್ಕಳೆಲ್ಲ ಬೈದು ಯಜಮಾನನ್ನು ಹೊಗಳಿದ್ರೆ ಸುಮ್ಮನಿಟ್ಟಾನೆ ಅಂದ್ರೆ ಯಜಮಾನ ನಿನ್ ಬೈದಿಲ್ಲ ಅಂದ್ರೆ ನನ್ನ ಬೈದ ನನ್ನ ಹೆಂಡತಿ ಮಕ್ಕಳೆಲ್ಲ ಬೈದಿ. ಹಾಗೆ ಈ ರೀತಿ ಇರ್ತಕ್ಕಂತಹದ್ದೇನಿದೆ ಇದೇ ನಿಜವಾದ ಭಕ್ತಿ, ಇದೇ ನಿಜವಾದ ಭಕ್ತಿ. ಅದಕ್ಕೋಸ್ಕರವಾಗಿ ಭಕ್ತಿ ಅಂದ್ರೆ ಏನು ನಾವು ಯಾತ ಕೇಳಬೇಕು, ಪರಮಾದರಿ ಕೇಳುವುದು. ನಾವು ಎಷ್ಟೆಷ್ಟು ಭಕ್ತಿಯಿಂದ ಕೇಳ್ತೀವಿ ಅಷ್ಟೆಷ್ಟು ಒಳಗೆ ಇಟ್ಟಿರು ಪೆನೆಟ್ರೇಟ್ ಇಟ್ಟಿದೆ ಹಾಗು ಒಳಗೆ ಹೋಗ್ಬಿಟ್ಟು ಒಳಗೆ ಇದೆಲ್ಲ ಕೆಡಿಸ್ಬಿಡ್ತದೆ. ಕೆಡಿಸಿ ಈ ಜನ್ಮದಲ್ಲಿ ಇದಾಗುತ್ತೆ, ಈ ಜನ್ಮದಲ್ಲಿ ಹಾಡಿಸ್ತರು ಹಾಡಿಸ್ಬಹುದು ದೇವರು. ಸದ್ಯೋಭಿ ಅವೃದ್ಧತೆ ಪತ್ರಗಳು ತಕ್ಷಣ ತಕ್ಷಣ ಸದ್ಯ ಜನ್ಮದ ಹಾಕಿದ್ದಾರೆ ಅಷ್ಟೇ ಇಷ್ಟದೇ ಹೇಳ್ಬಿಟ್ಟು. ಅದಕ್ಕೋಸ್ಕರವಾಗಿ ಪರಮ ಭಗವದ್ ಭಕ್ತರು ಇದನ್ನು ಆದರಲ್ಲಿ ಕೇಳುವುದು, ಎಷ್ಟೆಷ್ಟು ಶ್ರದ್ಧೆಯಿಂದ ಕೇಳಿದ್ರೆ ಅಷ್ಟೆಷ್ಟು ಒಳಗೋಗ್ತದೆ, ಎಷ್ಟೆಷ್ಟು ಶ್ರದ್ಧೆಯಿಂದ ಕೇಳಿದ್ರೆ ಅಷ್ಟೆಷ್ಟು ಒಳಗೋಗ್ತದೆ ಅಂತ ತಿಳ್ಕೊಂಡು ಅದನ್ನ ಹೇಳ್ಬಿಟ್ಟು ಇನ್ನ ಈ ರೀತಿಯಾಗಿ ಇನ್ನ ಪರಮಾತ್ಮನ ಮಹಿಮೆಗಳನ್ನು ಹೋಗ್ತಾ ಇದ್ದಾರೆ. ಶ್ರೀರಮಣಿ ಕನಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿಂತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹ ನೆನವಿದೆ ಕರುಣಿ ಪುಜೆ ಮುಂದೆ ಮಂಗಲವ ಅಂತ ತಿಳ್ಕೊಂಡು ಇಲ್ಲಿ ಪರಮಾತ್ಮನ ಶ್ರೀರಮಣಿ ಕನಕಮಲ ಪೂಜಿತ ಅಂದ್ರು. ಯಾಕೆ ಪರಮಾತ್ಮನಿಗೆ ಅಮ್ಮ ಅವರಿಂದ ಕೀರ್ತಿ ಎಂದು ಯಾಕೆ ಅಂದ್ರೆ ಈಗ ಇಂದಿರಾ ಗಾಂಧಿ ಬದುಕಿದ್ರು, ಬದುಕಿರುವಾಗ ಇಂದ ಅವಳ ಗಂಡ ಯಾರಿಂದ ಕೀರ್ತಿ, ಇಂದಿರಾ ಗಾಂಧಿಯಿಂದ ಕೀರ್ತಿ ಅಷ್ಟೇ ಹೋಗ್ತಾರೆ, ಅವರು ಯಾವ ಪ್ರತಿಭೆ ಇಲ್ಲ. ಹಾಗೆ ನಿಮ್ಮ ದೇವರಿಗೆ ಅಷ್ಟೇ ರೀ, ಲಕ್ಷ್ಮೀ ದೇವಿ ಇದ್ದಿದ್ದರಿಂದ ಇಲ್ಲ ನಿಮ್ ದೇವರು ಯಾರು ಕೇಳಬೇಕು ಅದಕ್ಕೆ ನೋಡಿ ಶ್ರೀ ಅಂತ ಹಾಕ್ತಾರೆ ನಿಮ್ಮದು ಅಲ್ಲ. ಮತ್ ಯಾಕೆ ಶ್ರೀರಾಣಿ ಕನಕಮಲ ಪೂಜಿತ, ಲಕ್ಷ್ಮೀ ದೇವಿ ತಾನು ಪರಮಾತ್ಮನ ಪಾದಗಳನ್ನ ಅನವರ್ಥ ಪೂಜೆ ಮಾಡ್ತಾ ಇದ್ದಾರೆ, ಪಾದಗಳನ್ನು ಯಾಕೆ ಮಾಡ್ತಾ ಇದ್ದಾಳೆ ಲಕ್ಷ್ಮೀ ಲಕ್ಷ್ಮೀ ದೇವಿ ಏ ಲಕ್ಷ್ಮೀ ದೇವಿ ಅದೇ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಸೃಜ್ಯ ದಷ್ಟಕರ್ತೃ ಶಕ್ತಿ ಉಂಟು ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷ ಯಶ್ಚ ಅಪಾಂಗಲ ಮಾತ್ರ ಊರ್ಜಿತಾಸ ಶ್ರೀ ಯತ್ ಕಟಾಕ್ಷ ಬಲವಂತೆ. ಲಕ್ಷ್ಮೀ ದೇವಿಯ ಮಂದ ಕಟಾಕ್ಷ ವೀಕ್ಷಣದಿಂದ ಸೃಷ್ಟಿಯಾದಿಗಳನ್ನು ಮಾಡಲು ಸಮರ್ಥರಾಗಿದ್ದಾರೆ ಲಕ್ಷ್ಮೀ ದೇವಿ. ಅದಕ್ಕೆ ಅಕ್ಷರ ಪುರುಷರು ಅಂತ ಕರೀತಾ ಇದ್ದಾರೆ ಲಕ್ಷ್ಮೀ ದೇವಿ. ಅಂದಾಗ ಸೃಷ್ಟಿಯಾದಿಗಳನ್ನು ಮಾಡಲು ಸಮರ್ಥರಾಗಿರ್ತಕ್ಕಂತಹ ಲಕ್ಷ್ಮೀ ದೇವಿ ಪರಮಾತ್ಮನ ಪಾದವನ್ನು ಒಂದು ಕ್ಷಣ ಬಿಟ್ಟಿಲ್ಲ. ಅಂದ ಮೇಲೆ ಇವರ ಶಕ್ತಿ ಎಷ್ಟಿರುವ ಲಕ್ಷ್ಮೀ ದೇವಿಯಿಂದ ಪೂಜಿಸಲ್ಪಟ್ಟ ಪಾದಾರವಿಂದ ಉಳ್ಳವನು ಪೂಜೆ ಮಾಡಬೇಕಾದ್ರೆ ಪೂಜೆ ಮಾಡೋದು ಕಡಿಮೆ ಇರಲೇಬೇಕು. ಎಂ ಕಾಮಯೇ ತಂ ತಮ್ ಉಗ್ರಂ ಕೊಡೋನಿ ತಮ್ ಬ್ರಹ್ಮಾನು ತಮ್ ಶಿವ ತಮ್ ಸುಮೇಧ ಅಂತ ಹೇಳ್ತಾ ಇದಲ್ಲ ಹಾಗು. ಅದಕ್ಕೋಸ್ಕರವಾಗಿ ಶ್ರೀರಮಣಿ ಕನಕಮಲ ಪೂಜಿತ ಬಂದು ಹೆಚ್ಚಿನ ವಿಷಯ ಹೇಳಿದಾರ ನಮಗೆ ತಲೆ ಉಳಿಬೇಕು. ಇನ್ನೊಂದು ವಿಷಯ ಹೇಳಬೇಕು ಮುಂದೆ ಹೋಗೋಣ. ಇನ್ನು ಪೂಜಾಧಿಕಾರ ಏನಿಲ್ಲ ಅದು ಲಕ್ಷ್ಮೀ ದೇವಿ, ಪರಮಾತ್ಮನ ಪೂಜೆಯನ್ನು ಮಾಡುವ ಅಧಿಕಾರ ಬ್ರಹ್ಮದೇವರಿಗಿಲ್ಲ ಅಂತ. ಅದಕ್ಕೆ ಅಂತ ಏನ್ ಹೇಳ್ತದೆ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನೂತ ಅಂತ ಹೇಳಿ ಪೂಜೆ ಕೇಳಿದ್ರೆ ಜಗನ್ನಾಥ ದಾಸ. ಪೂಜಾ ಮಾಡುವ ಅಧಿಕಾರ ಲಕ್ಷ್ಮೀ ದೇವಿ ಒಂದೇ ಇರ್ತಕ್ಕಂಥ ಪರಮಾತ್ಮನ ಪೂಜೆ. ನಾವೆಲ್ಲ ಮಾಡ್ತಿದ್ದೀವಲ್ಲ ಶಂಕರ್ ಮೂರ್ತಿ ಮಾಡ್ತಾ ಇದ್ದೀವಂತೆ ಹೊತ್ತು ಪೂಜೆ ಮಾಡುವವರು ತಾನೇ ಒಳಗಿದ್ದು ಪರಮಾತ್ಮ ತಾನಿದ್ದು ಪರಮಾತ್ಮ ಲಕ್ಷ್ಮೀದೇವಿಯಿದ್ದು ತನ್ನ ಪೂಜೆ ತಾನು ಮಾಡ್ಕೊತಾ ಇದ್ದರು. ಆದ್ದರಿಂದ ಈ ರೀತಿ ಇರ್ತಕ್ಕಂಥದ್ದೇ ಪೂಜಾಧಿಕಾರ ಲಕ್ಷ್ಮೀದೇವಿಗೆ, ಇನ್ನು ಬ್ರಹ್ಮದೇವರಿಗೂ ಪರಮಾತ್ಮದ ಪೂಜಾಧಿಕಾರ ಬಿಟ್ಟೊತ್ತಿಲ್ಲ ಲಕ್ಷ್ಮೀದೇವಿ. ಆದ್ದರಿಂದ ಈ ರೀತಿ ಚಾರು ಚರಣ ಸರೋಜ ಬ್ರಹ್ಮ ಸಮೀಲವಾಣಿ ಫಣೀಂದ್ರ ವೀಂದ್ರ ಭವೀಂದ್ರ. ಇಲ್ಲಿ ಒಂದು ಪ್ರಮೇಯ ತಿಳಿಸ್ತಾ ಇದೆ, ಇಲ್ಲಿ ಫಣೀಂದ್ರ ವೀಂದ್ರ ಭವ ಇಂದ್ರ ಅಂತ ಹೇಳಿ ಮೊದಲು ಶೇಷದೇವರನ್ನು ಹೇಳಿದ್ರು. ನಮ್ಮಲ್ಲಿ ಸಾಮಾನ್ಯವಾಗಿ ಗರುಡ ಶೇಷರುದ್ರ ಅಂತೀವಿ ನಾವು, ಸಾಮಾನ್ಯವಾಗಿ ಗರುಡ ಶೇಷ ಅಲ್ಲ, ಆ ರೀತಿ ಎಲ್ಲ ಇರ್ತಕ್ಕಂಥದ್ದು ಶೇಷ ಗರುಡ ರುದ್ರ ಅಂತಕ್ಕಂಥದ್ದು. ಬ್ರಹ್ಮಕಾಂಡದಲ್ಲಿ ಶೇಷದೇವರು ಹುಟ್ಟಿದ 1000 ವರ್ಷಕ್ಕೆ ಗರುಡ ದೇವರು ಹುಟ್ಟಾರೆ, ಗರುಡ ದೇವರು ಹುಟ್ಟಿದ 1000 ವರ್ಷಕ್ಕೆ ರುದ್ರದೇವರು ಹುಟ್ಟಾರೆ, ಅವರವರು ಹುಟ್ಟಿದ 10 ವರ್ಷ ಅಂತ್ಯದಲ್ಲಿ ಅವರವರು ಪತ್ನಿಯರು ಹುಟ್ಟಿದ್ದಾರೆ ಅಂತ ಕೃಷ್ಣ ಬ್ರಹ್ಮಕಾಂಡದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಮೊದಲು ಶ್ರೇಷ್ಠದೇವರು ಯಾಕೆ 1000 ವರ್ಷ ಮುಂಚೆ ಹುಟ್ಟಿದ್ದಾರ, ಯದ್ಯಪಿ ಪದಪ್ರಯುಕ್ತ ಎಲ್ಲರೂ ಸಮರೇ, ಪದಪ್ರಯುಕ್ತ ಸಮರೇ ಆದರೂ ಕೂಡ ಸೀನಿಯಾರಿಟಿ ಸ್ವಲ್ಪನೇ ಶ್ರೇಷ್ಠದೇವರಿಗೆ. ಅದಕ್ಕೆ ಶೇಷ ಗರುಡ ರುದ್ರ ಅಂತ ಜಗನ್ನಾಥ ದಾಸರು, ಮುಂದೆ ಗರುಡ ಶೇಷ ಭವಾದಿಗಳ ನಾವು ಅಂತ್ಯವ ಮುಂದೆ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಎರಡೂ ಸರಿ ಅಂತ್ಯವನ್ನು ತಿಳಿಸುವುದಕ್ಕೋಸ್ಕರ. ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿರುತ ನೇರದ ಭವಾಂಡೋದಯ ಸ್ಥಿತಿ ಕಾರಣನೇ ಕೈವಲ್ಯದಾಯಕ ನಾಗಸಿಂಹನ ವಿಧಿ ಕರುಣಿಬಿದೆ ಮುಂದೆ ಮುಂದಲವ. ಪರಮಾತ್ಮನ ಗುಣಗಳನ್ನು ಎಲ್ಲಾ ಕಡೆಗೂ ಕೊಂಡ, ಅದಕ್ಕೇನು ಪಾಂಡಿತ್ಯ ಬೇಕಿಲ್ಲ, ಏನು ಬೇಕಿಲ್ಲ, ಧರ್ಮ ನಮಗಷ್ಟು ಬರಲಿಲ್ಲ. ಕೊನೆಗೆ ರಾಮ ಕೃಷ್ಣ ಗೋವಿಂದ ಅಂತೀವಿ, ಸೃಷ್ಟಿಯಾದ ಅಷ್ಟಕರ್ತರು ಅಂತ ಒಂದು ಪದವನ್ನು ಸೇರಿಸ್ತು ಸಹ. ಹೇಳ್ತಾ ಹೇಳ್ತಾ ಜ್ಞಾನ ಬಂತು, ಸೃಷ್ಟಿಯಾದ ಅಷ್ಟಕರ್ತರು ಅಂತಕ್ಕಂಥದ್ದು ಈ ಜನ್ಮದಲ್ಲಿ ಅದನ್ನು ಬಿಡದಾಗೆ ಸೇರಿಸ್ಬಿಡ್ಬೇಕು, ಬಿಡದಾಗ ಸೇರಿಸ್ಬಿಡ್ಬೇಕು. ಯಾಕೆ ಅಂದ್ರೆ ಈ ಜನ್ಮದಲ್ಲೇ ಜ್ಞಾನವಾಗ್ಬೋದು, ಬೇಡ ಮುಂದಿನ ಜನ್ಮನಾದ್ರೂ ದೇವನ್ ಕೊಡ್ತಾರೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ, ಕೂಸಿಗೆ ಆಭರಣ ಹಾಕಿ ಬಿಟ್ಟಿದ್ರು, ಅದೊಬ್ಬ ಕಳ್ಳ ಬಂದ ಬಿಸ್ಕತ್ ಚಾಕ್ಲೇಟ್ ಕೊಟ್ಟ, ತಿಂತ ಇರೋ ಬಿಚ್ಕೊಂಡು ಹೋಗ್ಬಿಡ್ತಾರೆ, ಬಿಚ್ಕೊಂಡು ಹೋಗಿರ್ತಾರೆ. ಅದೇ ಕೂಸು ದೊಡ್ಡದಾಯ್ತು, ಆಗ ಅದೇ ಬಿಸ್ಕತ್ ಚಾಕ್ಲೇಟ್ ಕೊಟ್ಟು ಸುಮ್ಮನಿರ್ತದೆ, ಇನ್ನೇನು ಮಾಡ್ಲಿಕ್ಕಾಗ ಅವಳು ಗಟ್ಟಿ ಗಲಾಟೆ ಮಾಡ್ತೀವಿ. ಅದೇ ದೊಡ್ಡದಾಯ್ತು ಆಮೇಲೆ ಸುಮ್ಮನಿರ್ತೇನೆ ಎರಡು ಇಟ್ಟು ಕೊಟ್ಟು ಕಳಿಸ್ತಾರೆ. ಅದು ಯಾರು ಹೇಳಿದ್ರು? ಹಾಗೆ ನಾವು ಏಕಾಏಕಿ ಭಗವಂತನ ಜ್ಞಾನ ಎಲ್ಲ ಬರ್ತೈತೆ ತಿಳ್ಕೋಬೇಕಾದಿಲ್ಲ. ಇಲ್ಲಿ ಹೇಳ್ತಾ ಇಲ್ಲ, ನಾವು ಸಾಮಾನ್ಯವಾಗಿ ಆವೃತ್ತಿ ರಸಕೃತ ಉಪದೇಶ ಅಂತ ಓಂ ಅಂತಕ್ಕಂಥ ಅನೇಕ ರೀತಿಯಲ್ಲಿ ಕೇಳ್ತಿರ್ಬೇಕು, ಕೇಳ್ತಾ ಇದ್ರೆ ನಮಗದು ಬರ್ತಾ ಹೋಗ್ತದೆ. ಅಷ್ಟೇ ಹೊರತು ಪರಮಾತ್ಮ ಸೃಷ್ಟಿಯಾದಷ್ಟಕರ್ತರು ಅಂತ ತಿಳ್ಕೊಂಡು ಸಾಮಾನ್ಯ ಲೋಕದಲ್ಲಿ ಗುಣಗಳಿಂದ ಕೊಂಡಾಡಿದ್ರೆ ಏನೋ ಪ್ರೀತಿ ಆಗ್ತಾರೆ. ಈಗ ಒಬ್ಬರಿದ್ದಾರೆ, ಅವರು ಒಳ್ಳೆ ಉದಾಹರಣೆ, ನಮ್ಮ ಸಹಾಯ ಆಗ್ಬೇಕಾಗಿತ್ತು, ಹೋದ್ವಿ, ಅವರ ಹೆಸರು ಒಂದು 200 ಸಲ ಅವರ ಹೆಸರು ಹೇಳ್ತಾ ಕೂತ್ಕೊಂಡ್ಬಿಟ್ರೆ ಅವರೇನಂತ ವಿನಾವನ ಹುಚ್ಚ ದಂಬು ಅಂತ, ಅವನ ಹೆಸರು ಒಂದು ಗೊತ್ತದೆ, ಅವನ ಹೆಸರು ಒಂದು 200 ಸಲ ಅವನು ಹೇಳ್ತೀವಿ, ನಾವು ಜಪ ಮಾಡ್ತಾ ಇದ್ದೀವಲ್ಲ, ಹಾಗೆ ಒಂದು 200 ಸಲ ಅವನ ಎದುರು ಹೇಳಿದ್ರೆ ಇವನು ಯಾವನು ಹುಚ್ಚ ದಂಬು ಅಂತ. ಅವನ ಹೆಸರೇ ಗೊತ್ತಿಲ್ಲ ನಮಗೆ, ಅವನ ಹೆಸರೇನು ಅಂಬುದೇ ಗೊತ್ತಿಲ್ಲ. ಏನಪ್ಪ, ನೀವು ತುಂಬಾ ಉಪಕಾರಿಗಳಂತೆ, ಉದಾರಿಗಳಂತೆ, ಬೇಕಾದ್ರೆ ಸಹಾಯ ಮಾಡ್ತಿರಂತೆ, ಅವನಲ್ಲಿ ಇಲ್ಲದೇ ಇದ್ದ ಗುಣಗಳನ್ನು ಹೋಗಿಬಿಟ್ಟರು ಕೂಡ ಹೀಗೆ ಬಿಡ್ತಾರೆ, ನಮ್ಮ ಉಪಕಾರ ಮಾಡ್ಕೊಳ್ತಾರೆ. ಹೆಸರು ಏನಪ್ಪ, ಹೆಸರೇ ಗೊತ್ತಿಲ್ಲ. ಅದಕ್ಕೆ ಗುಣಗಳಿಂದ ಬಹಳ ದೇವರಿಗೂ ಹೊಗಳಿಸಬೇಕು ಅಂತ ಪೇಚಿ ಇಲ್ಲ. ಪರಮಾತ್ಮನಿ ಏನಾಗಬೇಕಾಗಿದೆ ನಾವು ಹೊಗಳಿ ಆರು ಒಲಿದರೇನು ದಾಸರಾಯರೇ ಹೇಳಿರುವಾಗ ಮತ್ತೆ ಯಾಕೆ ಅವರನ್ನು ಹೊಗಳುವುದು? ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿದ್ದ ಪರಮಾತ್ಮನ ಸೃಷ್ಟಿಯಾದಷ್ಟಕರ್ತರು ಅಂತ ಯಾಕೆ ಹೊಗಳಬೇಕು ಅಂದ್ರೆ ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿ, ಅದರ ಪರಿಣಾಮ ನಮ್ಮ ಮೇಲಾಗ್ತದೆ ಎಂದು ವಿಜಯದಾಸ ಹೇಳಿದ್ದಾರೆ. ಅದರ ಸಾಯಂಕಾಲ ಹೇಳಿ ಬಂದಾಗಿದ್ದಾರೆ ಸಾರೆ ಗುರುಗಳ ಕಂಬದಿಂದ ಹರಿಕಥಾಮೃತ ಸಾರ ಗುರುಗಳ ಅದರ ವಿಷಯ ಚೆನ್ನಾಗಿ ಹೇಳಿ. ಹರಿಯಿಂದ ಬಿಂಬನೇನೆ ಕಥೆ ಅಂತಂದ್ರೆ ಬಿಂಬ ಏನೇನು ನಮಗೆ ಒಳಗಿದ್ದು ಉಪಕಾರ ಮಾಡ್ತಾ ಇದ್ದಾನೆ, ನಮ್ಮಲ್ಲಿದ್ದು ಏನೇನು ಉಪಕಾರ ಮಾಡ್ತಿದ್ದಾನೆ, ಇನ್ನೊಬ್ಬರಲ್ಲಿ ಆತನೇ ಇದ್ದು ನಮ್ಗೆ ಏನೇನು ಉಪಕಾರ ಮಾಡ್ತಿದ್ದಾನೆ ಅಂತ ಹರಿಯನ್ನ ತಿಳ್ಕೋಬೇಕು. ಕಥೆ ಅಂದ್ರೆ ಗುಣತ್ವ ಪ್ರತಿಪಾದಕ, ಏನೇನು ನಮಗೆ ಉಪಕಾರ ಮಾಡ್ತಿದ್ದಾನೆ ಅಂತಕ್ಕಂಥದ್ದನ್ನು ಅದನ್ನೆಲ್ಲ ಹೇಳ್ಬಿಟ್ಟು ಮಂಗಳಾಚರಣ ಸಂಧಿಯನ್ನು ಪ್ರಾರಂಭ ಮಾಡ್ತಾ ಪರಮಾತ್ಮನ ಸೃಷ್ಟಿಯಾದ ಅಷ್ಟಕರ್ತರು ಅಂತ ಕೊಂಡಾಡುದು. ಯಾವುದೇ ಕೃಷ್ಣ ವಾಸುದೇವ ಅಂತ ಏನು ಅನೇಕ ನಾಮಗಳನ್ನು ಉಚ್ಚಾರ ಮಾಡ್ತೀವಿ, ಜೊತೆಗೆ ಸೃಷ್ಟಿಯಾದ ಅಷ್ಟಕರ್ತರು ಅಂತಕ್ಕಂಥ ಒಂದು ಪದವನ್ನು ಸೇರಿಸಬೇಕು. ಯಾಕೆ ಅಂದ್ರೆ ಪರಮಾತ್ಮನನ್ನ ಯಾವ್ಯಾವ ಗುಣಗಳಿಂದ ಕೊಂಡಾಡಿದ್ರೆ ಆ ಲಾಭ ನಮಗೆ ಗೊತ್ತು, ಪರಮಾತ್ಮನಿಗೆ ಏನು ಅದರಿಂದ ಆಗಬೇಕಾಗ್ತದೆ. ಯಾಕೆ ಬಿಂಬೋಸಿ ಪ್ರತಿಬಿಂಬೋಸ್ತು, ನೀನು ಬಿಂಬ ನಾನು ಪ್ರತಿಬಿಂಬ ಅಂತ ತಿಳ್ಕೊಂಡು ಅಂತ ಬಿಂಬನಿಗೆ ನಾವು ಫೋಟೋ ತೆಗೆಸ್ಕೋಬೇಕು. ನಾವು ಎಷ್ಟು ಅಲಂಕಾರ ಮಾಡ್ಕೊಂಡು ಹೋದ್ರೆ ಪ್ರತಿಬಿಂಬ ಫೋಟೋ ಅಷ್ಟು ಚೆನ್ನಾಗಿ ಬೀಳ್ತದೆ, ನಾವು ಹೇಗಂತ ಹಾಗೆ ಹೋದ್ರೆ ಫೋಟೋ ಹಾಗೆ ಬಿದ್ದು ಬಿಡ್ತಾರೆ. ಹಾಗೆ ನಮಗೆ ಬಿಂಬನಾದ ಶ್ರೀಹರಿಯನ್ನ ಸಮೀಚೀನವಾದ ಗುಣಗಳಿಂದ ಕೊಂಡಾಡಿದಾಗ ಅದರ ಲಾಭ ಜೀವರಿಗೆ ಹೊರತನು ಪರಮಾತ್ಮನೇನು ಅದರಿಂದ ಆಗಬೇಕಾದಿಲ್ಲ. ಅದಕ್ಕೋಸ್ಕರವಾಗಿ ಪರಮಾತ್ಮನ ಸಮೀಚೀನವಾದ ಗುಣಗಳಿಂದನೇ ಕೊಂಡಾಡಬೇಕು. ಅನಂತಾನಂತ ಗುಣ ಪರಿಪೂರ್ಣ ಮಂಗಳಕರವಾದ ಗುಣಗಳು ಈ ರೀತಿ ಇರ್ತಕ್ಕಂಥದ್ದು, ಅದೆಲ್ಲ ಜೀವನ ಯೋಗ್ಯತಾನುಸಾರವಾಗಿ ಅದನ್ನು ಪ್ರಕಟ ಮಾಡ್ತಾ ಹೋಗ್ತೇನೆ. ನದಿ ದೊಡ್ಡದು ಇರ್ಬೋದು, ನಮ್ಮ ತಂಬಿಗೆ ಎಷ್ಟು ಅಷ್ಟೇನೆ ಜಾಸ್ತಿ ತುಂಬಿಕೊಳ್ಳಿಕ್ಕಾಗಲ್ಲ. ಹಾಗೆ ಪರಮಾತ್ಮನನ್ನ ನಾವು ನಮ್ಮ ಬಿಂಬನಾಗಿರ್ತಕ್ಕಂತಹ ಶ್ರೀಹರಿಯನ್ನ ಸುಟ್ಯಾ ದಷ್ಟಕರ್ತರು ಅಂತ ಕೊಂಡಾಡಿದಾಗ ನಮ್ಮ ನಮ್ಮ ಯೋಗ್ಯತಾನುಸಾರವಾಗಿ ಗುಣಗಳನ್ನ ನಮ್ಮಲ್ಲಿ ಪ್ರಕಟ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಸೃಷ್ಟಿಕರ್ತನೆಂದು ವಿಜಯದಾಸರ ಮಾತು, ನಾನು ಪುನಃ ತಾಯಿ ಗರ್ಭ ಪ್ರವೇಶ ಮಾಡಲು ಸ್ವಾಮಿ ನೀನು ಸೃಷ್ಟಿಕರ್ತ ಅಂತ ಏನು, ಇದೆಲ್ಲ ಏನು ಮಹಾ ಅಂದ್ರೆ ಸೃಷ್ಟಿಕರ್ತ ಚತುರ್ಮುಖ ಬ್ರಹ್ಮ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ, ಸೂರ್ಯ ಅಂತ ಹೇಳ್ತಕ್ಕಂಥವ್ರು ಇದ್ದಾರೆ. ಆದ್ರಿಂದ ಅವು ಎಲ್ಲವನ್ನು ನಿರಸ್ತ ಮಾಡಿ ನಿರಾಕರಣ ಮಾಡಿ ಪರಮಾತ್ಮನೇ ಶ್ರೀ ವಿಷ್ಣುವೇನಿ ಸೃಷ್ಟಿಕರ್ತ ಅಂತಕ್ಕಂತಹ ನಿಶ್ಚಯ ಜ್ಞಾನದಿಂದ ಕೊಂಡಾಡಿದಾಗ ಮತ್ತೆ ನಮ್ಮ ತಾಯಿ ಗರ್ಭಕ್ಕೆ ತರಲ್ಲ ದೇವರು. ಆಗ ಇನ್ನು ಸ್ಥಿತಿಕರ್ತನೆಂದು ನಿಶ್ಚಿಂತನಾಗಿ ಬಾಳುವೆ. ಸ್ಥಿತಿಕರ್ತ ಏನು, ನಮ್ಮನ್ನು ಸ್ಥಿತಿಯು ತಂದಿದ್ದಾನೆ, ಸೃಷ್ಟಿಯು ತಂದಿದ್ದಾನೆ, ನನಗ್ಯಾಕೆ ಆ ಯೋಚನೆ? ನಾವದೇ ಹೇಳ್ತೀವಲ್ಲ, ಈ ಪರಸ್ಥಳಕ್ಕೆ ಬಂದಿರ್ತೀವಿ ನಾವು, ನಮಗೇನು ತರುವ ಯೋಚನೆ ಇಲ್ಲ, ಬರೋ ಯೋಚನೆ ಇಲ್ಲ, ಮಾಡೋ ಯೋಚನೆ ಇಲ್ಲ, ಯಾಕೆ ಏನು ಉಪಾಸಿಸ್ತೀವೇನು ಇಲ್ಲ. ನೀ ನಮ್ಮನ್ನು ಕರೆಸಿದ್ದಾರೆ, ನಮ್ಮ ಹೊಣೆ ಹೊತ್ತಿದ್ದಾರೆ, ನಮ್ಮ ಜವಾಬ್ದಾರಿ ಹೊತ್ತಿದ್ದಾರೆ, ನಮಗ್ಯಾಕೆ ಆ ಯೋಚನೆ ಅಂತ ನಿಶ್ಚಿಂತರಾಗಿರ್ತೀವಿ ಅಂದಾಗ ಇಲ್ಲಿ ನಾಲ್ಕು ದಿವಸ ಕರೆಸಿದಾಗ ಒಬ್ಬ ಅಸ್ವತಂತ್ರನಾದ ಮನುಷ್ಯನಲ್ಲಿ ನಂಬಿಕೆಯಿಂದ ನಿಶ್ಚಿಂತರಾಗಿರ್ತೀವಿ. ಆದ್ರೆ ನೀ ತಂದೆ ನಾ ಬಂದೆ, ದಾಸರಾಯ ಮಾತು, ನಾನೇ ಅರ್ಜಿ ಕೊಟ್ಟಿದ್ದೀನಿ ನಿನಗೆ, ನನ್ನ ಸೃಷ್ಟಿ ತಗೊಂಬ ಅಂತ ತಿಳ್ಕೊಂಡು ನೀ ತಂದಿ ಸ್ವಾಮಿ, ನಾ ಬಂದಿನಿ, ನನ್ನ ಹೊಣೆ ನಿಂದು. ಹೌದು, ಹೊಣೆ ನಿಂದು ಅಂತೀರಿ, ನಾವು ಕೇಳಿದ್ ಕೊಡಲ್ಲ ದೇವರು, ನಾವು ನಮ್ಮ ಮಕ್ಕಳು ನೋಡಿ ಅವ್ರು ಕೇಳ್ತು ಅಂತ ಹೇಳಿ ಸಾಲ ಮಾಡಾದ್ರೂ ಕೊಡ್ತೀವಿ, ಕೊನೆ ಮಾಡಬಾರ್ದು ಕೆಲಸ ಮಾಡಾದ್ರೂ ಹಣ ಸಂಪಾದನೆ ಮಾಡಿ ಹೆಚ್ಚು ಮಕ್ಕಳು ಸಾಕ್ತೀವಿ. ಭಾಗವತ ಸಪ್ತಮಸ್ತಂದಲ್ಲಿ ಪ್ರಹ್ಲಾದ ರಾಜ ಹೇಳಿದ್ದಾರೆ, ತಾನು ತಾನು ವಿದ್ವಾನ ಪೀತಂ ದಳಿದಾ ಕುಟುಂಬಂ ಪುಷ್ಪಂ ಸರೋಕಾಯನ ಕಲ್ಪತೆ ವೈ ಅಂತ ತಿಳ್ಕೊಂಡು ಆ ಹೆಂಡತಿಯ ಮಕ್ಕಳನ್ನು ಸಾಕುವ ಭರದಲ್ಲಿ ಮುಂದೆ ನನ್ನ ಗತಿಯೇನು, ನಾನು ಅನ್ಯಾಯವಾಗಿ ಹಣ ಸಂಪಾದನೆ ಮಾಡ್ತಿದ್ದೀನಿ ಎಂಬ ಜ್ಞಾನವೇ ಇರಲ್ಲ ಅಂತ ಹೇಳಿದ್ದಾರೆ. ಯಾರಿಗೆ ವಿದ್ವಾಂಸರಿಗೆ ಅಂತ ಹೇಳ್ಬಿಟ್ಟು ಪ್ರಹ್ಲಾದ ರಾಜ, ಇನ್ನು ಸಾಮಾನ್ಯ ಮನುಷ್ಯ ಗತಿಯೇನು ಅಂದಾಗ ಹೀಗಿರುವಾಗ ಒಟ್ಟು ಅವನು ಸಂತೋಷ ಪಡಿಸ್ಬೇಕಪ್ಪ ಅಂತ ತಿಳ್ಕೊಂಡು ಅನ್ಯಾಯದಿಂದ ಹಣ ಸಂಪಾದನೆ ಅದು ಹೇಳ್ತಾ ಇದ್ದಾರಲ್ಲ, ತಸ್ಕರ ಸೇವಕೋ ಮಣಿಕಂದ್ರೆ ಪ್ರಹ್ಲಾದ ರಾಜ ಕಳತನ ಮಾಡ್ತಾರೆ, ಸೇವಕನಾಗ್ತಾನೆ, ಅವನಿಗೆ ಈ ರೀತಿಯಾದರೂ ಸಂಪಾದನೆ ಮಾಡಿ ಅವನು ಪ್ರೀತಿ ಪಡಿಸ್ತಾರೆ. ವಾಲ್ಮೀಕಿದೆ ಈ ರೀತಿ ಇರುವಾಗ ದೇವ ನಮ್ಮನ್ನ ಇಲ್ಲಿ ತಂದಿದ್ದಾನೆ, ನನಗೆ ಯಾಕೆ ಅದರ ಯೋಚನೆ? ಹೌದು, ನಾವು ಕೇಳಿದ್ದು ಕೊಡ್ತಾ ಇಲ್ಲಲ್ಲ ದೇವರು, ನಮ್ಮ ಮಕ್ಕಳು ನೋಡಿ ನಾವು ಯಾಕೆ ತಂದು ಕೊಡ್ತೀವಿ, ಏನ್ ಬೇಕಾದಾಗಲಿ ಕಷ್ಟಪಟ್ಟಾದ್ರೂ ತಂದು ಕೊಡ್ತೀವಿ, ಮತ್ತೆ ದೇವರು ನಮಗೆ ಕೊಡ್ತಾ ಇಲ್ಲಲ್ಲ, ನೀವು ಸುಮ್ಮನೆ ಹೇಳ್ತಾ ಇದ್ದೀರಿಂದ ದೇವರು ಏನು ಅಂದ್ರೆ ನಮಗೆ ಒಳ್ಳೆಯದನ್ನು ಕೊಟ್ಟೇ ಕೊಡ್ತಾರೆ, ನಮಗೆ ಯೋಗ್ಯವಾದದ್ದನ್ನ ನಾವು ಕೇಳಿ ಬಿಡ್ಲಿ ಕೊಡ್ತಾರೆ, ನನಗೆ ಅಯೋಗ್ಯವಾದದ್ದನ್ನ ನಾವು ಕೇಳಿದರೂ ಕೊಡಲ್ಲದೆ. ಯಾಕೆ ಗೊತ್ತಾಗ್ತೀನಿ, ನಾವು ಆಸ್ಪತ್ರೆಗೆ ಹೋಗ್ತೀವಿ, ಆಸ್ಪತ್ರೆಗೆ ಹೋಗಿ ಸೇರಿದ ಮೇಲೆ ನಮ್ಮ ಜವಾಬ್ದಾರಿ ಮುಗಿದೋಗ್ತಾನೆ, ಡಾಕ್ಟರ್ ಅಧೀನ, ಅವನೇನು ಕೊಟ್ಟರೆ ಟ್ರೀಟ್ಮೆಂಟ್ ತಂದು ತಗೋಬೇಕು, ಗುಳಿಗೆ ಕೊಟ್ಟರೆ ತಗೋಬೇಕು, ಇನ್ನೊಂದು ಚುಚ್ಚಬೇಕು, ಆಪರೇಷನ್ ಮಾಡ್ತೀವಿ ಅಂದ್ರೆ ಮಾಡಿಸ್ಕೋಬೇಕು, ಅವ್ರು ಕೊಟ್ಟ ಆಹಾರ ತಗೋಬೇಕು, ಉಪವಾಸ ಇರೋದು ಉಪವಾಸ ಇರೋದು. ಯಾಕೆ ಅಲ್ಲ, ಅವರ ಅಧೀನ, ನಾವು ಅಪಚ್ಚ ಮಾಡ ಹಾಗಿಲ್ಲ, ಅಲ್ಲಿ ನಮ್ಮ ಯೋಗಕ್ಷೇಮಕ್ಕೂ ಅವರೇನು ನಮ್ಮೇ ದ್ವೇಷದಲ್ಲ, ನಮ್ಮ ಯೋಗಕ್ಷೇಮಕ್ಕೋಸ್ಕರವಾಗಿ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ಅವ್ರು ಕೊಟ್ಟಿದ್ದು ತಗೊಂಡು ಬಂದರೆ ನಮ್ಮ ರೋಗ ಪರಿಹಾರವಾಗ್ತದೆ. ಅದು ಬಿಟ್ಟು ಡಾಕ್ಟ್ರೇ ನಮಗೆ ಆ ಔಷಧಿ ಕೊಡ್ರಿ, ಡಾಕ್ಟ್ರೇ ನಮಗೆ ಆ ಇಂಜೆಕ್ಷನ್ ಕೊಡ್ರಿ, ನಮಗೆ ಅದು ಕೊಡ್ರಿ, ಇದು ಕೊಡ್ರಿ, ನಮಗೆ ಆಹಾರ ಕೊಡ್ರಿ ಅಂತ ಹೇಳ್ತಾರೆ. ನಾನು ಹೇಳ್ದ ಕೇಳ್ತೀಯೇ ಅಥವಾ ನೀ ಹೇಳ್ದ ನಾವು ಕೇಳ್ಬೇಕೆ? ನಾ ಹೇಳ್ದ ಕೇಳೋ ಹಾಕಿದ್ರೆ ಆಸ್ಪತ್ರೆಗಳು ಬಿಟ್ಕೋತೀವಿ, ಇಲ್ಲ ಡಿಸ್ಚಾರ್ಜ್ ಮಾಡ್ತೀನಿ ಅಂತ. ನಮ್ಮ ದೇವರು ಡಿಸ್ಚಾರ್ಜ್ ಮಾಡಲ್ಲ, ಬಲಾತ್ಕಾರ ಟ್ರೀಟ್ಮೆಂಟ್ ಕೊಟ್ಟೇ ಇರ್ತಾರೆ. ನಮ್ಮ ಸಂಸಾರ ಎಲ್ಲವೂ ಒಂದೊಂದು ಭವರೋಗದ ಆಸ್ಪತ್ರೆ. ಜಗನ್ನಾಥ ದಾಸ್ ಹೇಳ್ತಾರೆ ಮುಂದೆ, ರೋಗಿ ಔಷಧ ಪಥ್ಯದಿಂದ ನಿರೋಗಿಯನ್ನು ಸುವ ತೆರದಿ ಶ್ರೀಮದ್ ಭಾಗವತ ಶಿಶ್ರವನಗೆ ಇದು ಭವತ್ಯ ರೋಗವನ್ನು. ಆದ್ರಿಂದ ನಾವೆಲ್ಲ ಭವರೋಗದ ಆಸ್ಪತ್ರೆ ಸೇರಿದ್ದೀವಿ, ನಮ್ಮ ನಮ್ಮ ಮನೆಯೇ ಒಂದೊಂದು ಆಸ್ಪತ್ರೆ. ನಮಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾನೆ ದೇವರು, ಯಾವ ಕಾಲಕ್ಕೆ ಏನು ಕೊಟ್ಟರೆ ಹಿತೋ ಅದು ಕೊಡ್ತಾ ಇದ್ದಾನೆ. ಯಾಕೆ ನಿಮ್ಗೆ ತಾನೇ ನೇರವಾಗಿ ಕೊಡಲ್ಲ, ಒಬ್ಬರ ಮೂಲಕವಾಗಿ ಕೊಡಿಸ್ತಾ ಇದ್ದಾನೆ ದೇವರು. ಅದೇ ನಮ್ಗೆ ಎಲ್ಲಿ ದೇವರನ್ನು ಮರೀಲಕ್ಕೆ ಏನು ಕಾರಣ ಅಂದ್ರೆ, ದೇವರೇ ಡಾಕ್ಟರ್ ಬಂದಾಗ ಬಂದು ಕೊಟ್ಟುಬಿಟ್ಟಿದ್ದೆ ನಾವು ಒಪ್ತಿದ್ವೋ ಏನು ಅದು ಮಾಡಲ್ಲ. ಪರೋಕ್ಷ ಪ್ರಿಯಾಹಿ ದೇವ ಅಂತಾರೆ ದೇವತೆಗಳೆಲ್ಲರೂ, ತಾವು ಮುಚ್ಚಿಟ್ಟು ತೆರೆ ಮರೆಯಲ್ಲಿಟ್ಟು ನಮ್ಮ ಉಪಕಾರ ಮಾಡ್ತಾ ಇದ್ದಾರೆ, ಅದೇ ಜಿಜ್ಞಾಸ. ಅದಕ್ಕೋಸ್ಕರವಾಗಿ ನಮ್ಗೆ ಯೋಗ್ಯವಾದದ್ದನ್ನೇ ಕೊಡ್ತಾರೆ. ನಮಗೆ ಅಯೋಗ್ಯವಾದದ್ದನ್ನ ಕೊಡೋದೇ ಇಲ್ಲ. ಇನ್ನೂ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ, ಒಂದು ಕೂಸಿ ಜ್ವರ ಬಂತು, ಜ್ವರ ಟೈಫಾಯ್ಡ್ ಜ್ವರ ಬಂತು, ಜ್ವರ ಬಿಟ್ಟು ಬಿಡ್ತು. ಬಿಟ್ಟ ಮೇಲೆ ನೀನು 15 ದಿವಸ ಅನ್ನ ಕೊಡಬೇಡ್ರಿ ಅಂದ್ರೆ ಡಾಕ್ಟರ್. ಆಯ್ತು, ಒಳ್ಳೆ ಹಬ್ಬದ ಕಾಲ, ಮನೋ ಬೇಕಾದ ಮಿಷ್ಟಾನ್ನ ಮಾಡಿದ್ದಾನೆ. ಮಾಡಿರುವಾಗ ಆಗೇನಾಗಿದೆ, ಆ ಕೂಸು ಅಳ್ತಾರೆ, ತಾಯಿ ಊಟ ಮಾಡ್ತಾ ಇದ್ರೆ ಕೂಸಿ ಉಣಿಸ್ತಾ ಇಲ್ಲ, ಏನು ಮಾಡಿದ್ರು ಉಣಿಸ್ತಾ ಇಲ್ಲ ತಾಯಿ. ಪಕ್ಕದ ಮನೆಯವ್ರು ಬಂದು, ಅಲ್ರಿ ನೀವೆಂಥ ತಾಯಿ, ಕೂಸಿನ ಅಳಿಸೋತ ಉಂಟಾ ಇದ್ರಿ, ನಿಮ್ಮ ಮನಸ್ಸನ್ನ ಹ್ಯಾಕ್ ಬಂತ್ರಿ ಅಂತಂದ್ರೆ, ಹಡ ತಾಯಿಗಿಂತಲೂ ಅವ್ರಿಗೆ ಅಭಿಮಾನಿ, ಯಾಕೆ ಕೊಡ್ತಾ ಇಲ್ಲ ತಾಯಿ, ಕೂಸಿ ಗೊತ್ತಿಲ್ಲ, ನಾನು ಅನ್ನ ಉಂಡ್ರೆ ಜ್ವರ ರಿಲ್ಯಾಪ್ಸ್ ಆಗಿಬಿಡ್ತದೆ, ಮತ್ತೆ ನನಗೆ ಜ್ವರ ಮರುಕಳಿಸ್ಬಿಡ್ತು ಅಂದ್ರೆ ಪ್ರಾಣಕ್ಕೆ ಅಪಾಯ. ಕೂಸಿ ಗೊತ್ತಿಲ್ಲ, ತಾಯಿ ಕೊಟ್ಟೆ, ತಾಯಿ ಇದ್ರೂ ಕೊಡೋದು ಕೊಡ್ತಾ ಇಲ್ಲ, ಯಾಕೆ, ಕೂಸಿನ ಹಿತದೃಷ್ಟಿಯಿಂದ. ಹಾಗೆ ನಮಗೆ ದೇವರು ಕೇಳೋದೊಂದು ಗೊತ್ತಷ್ಟೇ ಹೊರತು, ಯಾವ್ದು ವಿಹಿತವೋ ಯಾವ್ದು ಅವಿಹಿತವೋ ಗೊತ್ತಿಲ್ಲ, ಯಾವ್ದು ಪಥ್ಯವೋ ಯಾವ್ದು ಅಪಥ್ಯವೋ ಗೊತ್ತಿಲ್ಲ. ಅವನು ಭಗವಂತ ನಮ್ಮನ್ನು ಪಥ್ಯದಲ್ಲಿಟ್ಟಿದ್ದಾನೆ. ಮತ್ತೆ ಹಾಗೆ ಅದಕ್ಕೆ ಬೆಳಗ್ಗೆ ಎದ್ದು, ಸ್ವಾಮಿ ನನಗೊಂದು ಗೊತ್ತಿಲ್ಲ, ನೀ ಏನ್ ಮಾಡಿಸ್ತೀಯೋ ಅದು ಮಾಡ್ತೀನಿ, ನೀ ಕೊಟ್ಟಿದ್ದು ನನಗೆ ಕೊಡ್ತೀನಿ, ಇಷ್ಟು ಹೇಳಿದ್ರೆ ನಾವು ಸಂಸಾರದಿಂದ ಗೆಲ್ತೀವಿ. ಹಾಗಂದ್ರೆ ಇದಕ್ಕೆ ವಿರುದ್ಧವಾಗಿ ನಾನು ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಅದನ್ನ ಪ್ರಯತ್ನ ಮಾಡಿ ಸಂಪಾದನೆ ಮಾಡ್ತೀನಿ ಅಂದ್ರೆ ಬಿದ್ದೋಗ್ತೀನಿ. ಅದಕ್ಕೋಸ್ಕರವಾಗಿ ಸ್ಥಿತಿಕರ್ತ ನೀ ತಂದಿದ್ದೀ ಸ್ವಾಮಿ, ನೀನು ಏನು ಮಾಡಿದ್ದು ನನಗೆ ಒಳ್ಳೇದು. ದಂಡೋಪಿ ಭಗವಚ್ಚೇನ ಮಮ ಯೇಷ ಅನುಗ್ರಹಸ್ಫುತಂ, ಪರಮಾತ್ಮೆಯಿಂದ ಕೊಡಲ್ಪಟ್ಟ ಶಿಕ್ಷೆಯು ನಮಗೆ ಅನುಗ್ರಹ ರೂಪವಾಗುತ್ತಂತ ಭಾಗವತ ಸಂದೇಶ. ಈ ಜ್ಞಾನ ಮತ್ತು ಯಾವಾಗ ಸ್ಥಿತಿಕರ್ತ ಅಂತ ಭಗವಂತನ ತಿಳಿದುಕೊಂಡಾಗ ನನಗೆ ಯಾಕೆ ಜವಾಬ್ದಾರಿ, ನಿನಗಿದ್ದ ಚಿಂತೆ ನಿಮ್ಮ ನಮ್ಮ ವಿರುದ್ಧ ಇಲ್ಲಿ ಅನುಗಾಲ ಅನುಗಾಲ ಸಲಹುವೋ ಬಿರುಗು ಮಾನವನೆ ಬಿಡುವತಿ ಅಂತಾನೆ ಕೃಷ್ಣನ ಕಥೆ. ಆ ನಳಕೋಬರ ಮಣಿಗಿರಿಯವರ ಕಥೆ ಮೊನ್ನೆ ಕೇಳಿದ್ದೀರಿ, ಶಾಪ ಕೊಟ್ಟು ನಾರದರು ಎಲ್ಲೋ ಇದ್ದಾರೆ, ಇವರು ಮರಗಳಾಗುತ್ತಿದ್ದಾರೆ. ಅವತ್ತು ಕೃಷ್ಣ ಎಂದೆಂದು ತನ್ನ ಮನೆಯೊಳಗೆ ತುಂಡತನ ಮಾಡಿದ್ದಿಲ್ಲ, ಅವತ್ತು ತನ್ನ ಮನೆಯೊಳಗೆ ತುಂಡತನ ಮಾಡಿ ವರಳು ಕಟ್ಟಾಕ್ಷ